ஹரி ஓம் ஸ்ரீ குருப்பியோ நம. அப்ரமம் பங்கரயித்தம் அஜடம் விமலம் சுதா ஆனந்த தீர்த்தமத்லம் பஜே தாபத்ரயாபம் நித்யா சித்தாந்த துத்தாந்த நித்வம்ஷ்ணக்ஷண சைதீஸ்தாக்கிய நிர்பாசதாம் நோகுதம் வரே அத்திகல்பித கல்போயம் பிரத்யுத்திகேசரி இத்தியாச சித்த உருபூயாத் அஸ்மிஷ்டாத் சித்தே தபோ வித்யா விரக்தியாதி சத்குணோகாகரானம் வாஜராஜகுருன் வந்தி ஐக்கியபதாஷயான் பூஜ்ய ராகவேந்திராய சத்யதர்மர்தாய பதத்தாம் கல்பவருஷாய நமதாம் காமதேனவே துர்வாதித்வாந்த்ரவே வைஷ்ணவேந்தீவரேந்தவே ஸ்ரீராகவேந்தபுரவே நமோத்திந்தயாளவே ஆபாலமொழி பர்யந்தம் குருநாமாக்கம் ஸ்மரே தேன விக்னஹ பிரஷ்யந்தி சித்தேந்த மனோரதாஹ ஹரிஹி ஓம் ஸ்ரீ குருப்பியோ நம. இது தர்க்கத பற்றி ஹேள்தா இருவாக ஈ ஹத்தனே செக்ஷன் அதன் பூர்த்தியாக ஏன் ஹேளிதார் அன்னோது பிரதிபதார்த்தவன்னு நோடோண. ಇಲ್ಲಿ ತಸ್ಯ ಪಂಚಾಂಗಾನಿ ಅನ್ನೋದು ಶುರು ಮಾಡಿಕೊಂಡು ಅಲ್ಲಿಂದ ನೋಡೋಣ. ತಸ್ಯ ಪಂಚಾಂಗ ತಸ್ಯ ಅದರದ್ದು ಅಂದ್ರೆ ಇಲ್ಲಿ ಹೇಳ್ತಾ ಇರುವುದು ತರ್ಕದ ಬಗ್ಗೆ, ಅಂದ್ರೆ ತರ್ಕದೋಷಗಳನ್ನು ಹೇಳ್ತಾ ಬಂದಿದ್ದಾರೆ. ಅದರಿಂದ ತರ್ಕದೋಷಗಳಲ್ಲಿರುವ ವಿಷಯಗಳನ್ನು ನೋಡಿದಾಗ ಅದಕ್ಕೆ ಐದು ಅಂಗಗಳಿವೆ, ಐದು ಭಾಗಗಳ ಐದು ಅಂಗಗಳಿವೆ ಅಂತ ಹೇಳ್ತಾ ಇದ್ದಾರೆ. ಏನು ಐದು ಅಂಗಗಳು ಅಂದ್ರೆ ಆಪಾದಕಸ್ಯ ಆಪಾದ್ಯೇನ ವ್ಯಾಪ್ತಿ. ಇದು ಆಪಾದಕಸ್ಯ ಆಪಾದ್ಯೇನ ವ್ಯಾಪ್ತಿ. ನಾರ್ಮಲ್ ಆಗಿ ನಾವು ಆಪಾದಕದ ವ್ಯಾಪ್ತಿಯನ್ನು ಆಪಾದ್ಯದಿಂದ ಮಾಡೋದು, ಅದು ಹೇಗೆ ಅಂದ್ರೆ ಒಂದರಿಂದ ಯಾವುದು ತಗೊಳ್ತೀವೋ ಅದನ್ನು ನಾವು ಗಿವನ್ ಡಾಟಾ ಅಂಡ್ ಪ್ರೂವ್ ವಾಟ್ ಈಸ್ ಟು ಬಿ ಪ್ರೂವನ್ ಅದು ಮಾಡಬೇಕು. ಹಾಗೆ ಮಾಡದೆ ಅದು ವ್ಯಾಪ್ತಿ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಆಪಾದ್ಯದಿಂದ ಆಪಾದಕಕ್ಕೆ ಹೋಗುವ ಬದಲು ಆಪಾದಕದಿಂದ ಆಪಾದ್ಯಕ್ಕೆ ಹೋದು, ಯಾವ್ದು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅದನ್ನು ತಕೊಂಡು ಯಾವ್ದು ಡಾಟಾ ರಿವರ್ಸ್ ಡೈರೆಕ್ಷನ್ ಹೋಗೋದು ಅಂತೇಳಿ ಹಾಗೆ ವ್ಯಾಪ್ತಿ ಮಾಡುವುದು ಒಂದು ಅಂತೇಳಿ. ಇನ್ನೊಂದು ಪ್ರತಿತರ್ಕೇನ ಅಪ್ರತಿಘಾತ ಆಪಾದ್ಯಸ್ಯ ಅನಿಷ್ಟತ್ವಂ ಅಂತೇಳಿ. ಇಲ್ಲಿ ಪ್ರತಿತರ್ಕೇನ ಅಪ್ರತಿಘಾತ ಅಂತೇಳಿ, ಪ್ರತಿತರ್ಕದಿಂದ ಅಪ್ರತಿಘಾತ ಅಂದ್ರೆ ಪ್ರತಿಘಾತ ಅಂದ್ರೆ ಹೊಡೆದಾಡಕ್ಕೆ ದೆಬ್ಬೆ ತಿನ್ನುವುದು ಆರ್ ಸಮಥಿಂಗ್ ಗೆಟಿಂಗ್ ಅಫೆಕ್ಟೆಡ್. ಸೊ ಪ್ರತಿತರ್ಕದಿಂದ ಪ್ರತಿತರ್ಕೇನ ಅಪ್ರತಿಘಾತ ಅಂದ್ರೆ ಯಾವುದು ಪ್ರತಿತರ್ಕವಿದೋ ಅದರಿಂದ ನನಗೆ ಪ್ರತಿಘಾತವಾಗುವುದಿಲ್ಲ, ಅಂದ್ರೆ ಆ ಪ್ರತಿತರ್ಕ ನಮ್ಮನ್ನು ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇರುವುದು. ಸೊ ಇದು ಒಂದು ವಿಧವಾದ ತರ್ಕ ಅಂದ್ರೆ ಅದು ನಮಗೆ ಅನ್ವಯಿಸುವುದಿಲ್ಲರಿ, ಆ ಪ್ರತಿತರ್ಕ ನಮಗೆ ಅನ್ವಯಿಸುವುದಿಲ್ಲ, ಅದು ನಮಗೆ ಅಪ್ರತಿಘಾತ, ಅದನ್ನು ನಮಗೆ ಪ್ರತಿಘಾತ ನಮಗನ್ನು ಹೊಡೆಯುವುದಿಲ್ಲ, ಅದು ನಮ್ಮನ್ನು ಏನು ಮಾಡೋದಿಲ್ಲ ಅಲ್ಲಾಡಿಸುವುದಿಲ್ಲ ಅಂತ ಹೇಳುವುದಂದ್ರೆ ಯಾವುದು ಹತ್ತಿಸಿಕೊಳ್ಳದಂದ್ರೆ ಯಾವುದಾದರೆ ತಮಗೆ ಪ್ರತಿತರ್ಕ ಮಾಡಿದಾಗೆಲ್ಲವನ್ನು ಅದನ್ನು ಯಾವುದನ್ನು ಅನ್ವಯಿಸುವುದಿಲ್ಲ ಅಂತ ಹೇಳುವಂತಹ ಪ್ರಸಂಗ ಬಂದ್ರೆ ಅದನ್ನು ಅದು ಒಂದು ದೋಷ. ಇನ್ನೊಂದು ಆಪಾದ್ಯಸ್ಯ ಅನಿಷ್ಟತ್ವಂ ಅಂತೇಳಿ, ಆಪಾದ್ಯಸ್ಯ ಅನಿಷ್ಟತ್ವಂ ಅಂತ ಹೇಳಿದರೆ ಯಾವುದು ಆಪಾದ್ಯವೋ, ಆಪಾದ್ಯ ಅಂದ್ರೆ ಆಪಾದನ ಮಾಡಲ್ಪಡಬೇಕಾಗಿದ್ದು, ಆಪಾದ್ಯಸ್ಯ ಅನಿಷ್ಟತ್ವಂ ಅಂತೇಳಿ ಆಪಾದನ ಮಾಡಬೇಕಾಗಿದ್ದದ್ದು ಅದು ನಮಗೆ ಬೇಕಾದ ರೀತಿಯಲ್ಲಿ ಇರುವುದಿಲ್ಲ ಅಂತೇಳಿ. ಸೊ ಆಪಾದ್ಯಸ್ಯ ಅನಿಷ್ಟತ್ವಂ, ಯಾವುದು ಆಪಾದನ ಮಾಡಬೇಕು ಅದು ಅನಿಷ್ಟವಾಗಿರುವುದು ಅಂದ್ರೆ ಅದು ಸರಿಯಾಗಿಲ್ಲದೆ ಇರುವುದು, ಅದು ಒಂದು ದೋಷ. ಅದು ಮೂರನೆಯದು ತದ್ವಿಧಂ, ಆ ಮೂರನೇದಾದಂತಹ ಆಪಾದ್ಯಸ್ಯ ಅನಿಷ್ಟತ್ವಂ ಅನ್ನುವುದನ್ನು ಮತ್ತು ಎರಡು ವಿಧ ಅಂತ ವಿಂಗಡಿಸಿದ್ದಾರೆ. ಆ ಎರಡು ಏನು ಅಂತ ಹೇಳಿದರೆ ಯಾವುದಾದರೂ ಆಪಾದ್ಯ ಅನಿಷ್ಟತ್ವ ಅಂದ್ರೆ ನಮಗೆ ಬೇಡದ್ದಾಯಿತು ಅಂದ್ರೆ ಬೇಡದ್ದಾಗುವುದು ಎರಡು ವಿಧವಾಗಿ ಆಗಬಹುದು. ಒಂದು ಬೇಕಾದ್ದನ್ನು ತೃಣೀಕರಣೆ ಮಾಡಿದರೂ ಅದು ಬೇಡ ಅನ್ನುವ ವಸ್ತು, ಎರಡನೇದು ಬೇಡದ್ದು ಬಂದ್ರೆ ಬೇಕಾದ್ದು ಹೋದರೂ ಬೇಡದ್ದು ಬಂದರೂ ಎರಡೂ ಕೂಡ ನಮಗೆ ಅನಿಷ್ಟ ಅಂದ್ರೆ ಇಷ್ಟವಿಲ್ಲದೆ ಅದು ಹಾನಿಕರವಾದದ್ದು. ಆ ಎರಡು ವಿಧವಾದದನ್ನು ಹೇಳ್ತಾ ಇರೋದಕ್ಕೆ ತದ್ವಿಧಂ ಅಂತೇಳಿ. ಒಂದು ಏನು ಅದು ಪ್ರಾಮಾಣಿಕ ಹಾನಂ ಅಪ್ರಾಮಾಣಿಕ ಕಲ್ಪನಂ ಅಂತೇಳಿ. ಪ್ರಾಮಾಣಿಕ ಹಾನ ಅಂತ ಹೇಳಿದ್ರೆ ಯಾವುದು ಒಳ್ಳೆಯದೋ ಅದು ಹಾನವಾಗುವುದು, ಪ್ರಾಮಾಣಿಕತ್ವಕ್ಕೆ ಹಾನಿ ಬಂದರೆ ಅದು ಪ್ರಾಮಾಣಿಕ ಹಾನ, ಅದು ಕೂಡ ಅನಿಷ್ಟ. ಅದೇ ವಿಧವಾಗಿ ಅಪ್ರಾಮಾಣಿಕ ಕಲ್ಪನ, ಯಾವುದು ಅಪ್ರಾಮಾಣಿಕವಾಗಿದೋ ಅದನ್ನು ಕಲ್ಪನೆ ಮಾಡುವುದು ಅದು ಅನಿಷ್ಟ. ಸೊ ಪ್ರಾಮಾಣಿಕ ಹಾನ ಅಂದ್ರೆ ಹಾನ ಅಂದ್ರೆ ತ್ಯಾಗ, ಪ್ರಾಮಾಣಿಕತ್ವವನ್ನು ಬಿಡುವುದು ತ್ಯಾಗ ಮಾಡುವುದು, ಇಲ್ಲ ಅಪ್ರಾಮಾಣಿಕತ್ವವನ್ನು ಕಲ್ಪಿಸಿಕೊಳ್ಳೋದು, ಈ ಎರಡು ವಿಧವಾದಂತಹ ಅನಿಷ್ಟತ್ವ ಬರುತ್ತೆ ಅಂತೇಳಿ. ಅಲ್ಲಿ ಮತ್ತು ಎರಡು ವಿಧವಾದ ಪ್ರಾಮಾಣಿಕ ಹಾನ ಅನ್ನುವುದು ಪ್ರಾಮಾಣಿಕತೆಯನ್ನು ಬಿಟ್ಟು ಬಿಡಿಸ್ಕೊಳ್ಳುವುದು ಅದು ಮೂರು ವಿಧ. ಅಪ್ರಮಾಣಿಕದ ಕಲ್ಪನೆಯು ಮೂರು ವಿಧ. ಹೇಗೆ ಅಂತ ಹೇಳಿದ್ರೆ ನಮಗೆ ಮೂರು ವಿಧದ್ದು, ಮೂರು ಪ್ರಮಾಣಗಳು ಮೂರು ವಿಧ. ಸೊ ಅದಕ್ಕೆ ತತ್ರ ಆದ್ಯಂ ತ್ರೇಧ, ಮೊದಲನೆಯದು ಮೂರು ವಿಧ ಅಂದ್ರೆ ಪ್ರಾಮಾಣಿಕತೆಯನ್ನು ಬಿಡುವುದು ಮೂರು ವಿಧವಾಗಿ ಬಿಡಬಹುದು. ಅದು ಏನಂದ್ರೆ ದೃಷ್ಟ, ಅನುಮಿತ, ಶ್ರುತ, ಹಾನಭೇದ. ಯಾವುದು ಪ್ರತ್ಯಕ್ಷಕ್ಕೆ ಗೋಚರವಾಗಿದೋ ಆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗುವುದು, ಪ್ರತ್ಯಕ್ಷಕ್ಕೆ ಬಂದದ್ದನ್ನು ತ್ಯಾಗ ಮಾಡುವುದು, ಅದು ಒಂದು ಪ್ರಾಮಾಣಿಕತೆ ಹಾನ. ಪ್ರಾಮಾಣಿಕ ದೃಷ್ಟ ಅಂದ್ರೆ ಪ್ರತ್ಯಕ್ಷ ಪ್ರಾಮಾಣಿಕತೆಯ ಹಾನ ತ್ಯಾಗ ಒಂದು. ಅನುಮಿತ ಹಾನ ಅಂದ್ರೆ ಅನುಮಿತ ಪ್ರಮಾಣದ ತ್ಯಾಗ ಎರಡನೇದು. ಶ್ರುತ ಹಾನ ಅಂದರೆ ಶ್ರುತಿ ಅಂದ್ರೆ ಆಗಮ, ಆಗಮ ಅನ್ನುವ ಪ್ರಾಮಾಣಿಕತೆ ಯಾವುದಿದೋ ಅದನ್ನು ತ್ಯಾಗ ಮಾಡುವುದು ಮೂರನೆಯದು. ಸೊ ಈ ವಿಧವಾಗಿ ಮೂರು ವಿಧವಾದ ಪ್ರಾಮಾಣಿಕದ ತ್ಯಾಗ ಅದು ಮೂರು. ಅದಾದ ಮೇಲೆ ದ್ವಿತೀಯಮಿ ಆ ಮೂರನೆಯದು ಎರಡನೇದು ಕೂಡ, ಮತ್ತು ಎರಡನೇದಂದ್ರೆ ಏನು, ಅಪ್ರಮಾಣಿಕೆಯ ಕಲ್ಪನ, ಅದು ಮೂರು ವಿಧವಾದ ಅಪ್ರಮಾಣಿಕೆಯ ಕಲ್ಪನ. ದ್ವಿತೀಯಮಿ ಏನು, ಅದೃಷ್ಟ, ಅನನುಮಿತ, ಅಶ್ರುತ, ಕಲ್ಪನ, ಭೇದ, ತ್ರಿವಿಧಂ. ಅಂದರೆ ಅದೃಷ್ಟ ಅಂದ್ರೆ ಪ್ರತ್ಯಕ್ಷಕ್ಕೆ ಯಾವುದು ಗೋಚರವಾಗದೇ ಆಗಿಲ್ಲವೋ ಅಂದ್ರೆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿರುವಂತಹದ್ದು ಅದನ್ನು ಕಲ್ಪನೆ ಮಾಡುವುದು ಒಂದು. ಅಂದ್ರೆ ಅದು ಅಪ್ರಾಮಾಣಿಕ ಅಂದ್ರೆ ಪ್ರತ್ಯಕ್ಷ ಪ್ರಾಮಾಣಿಕತೆ ಇಲ್ಲದಿರುವುದು, ಅದು ಪ್ರತ್ಯಕ್ಷದ ಪ್ರಾಮಾಣಿಕತೆ ಇಲ್ಲದಿರುವುದನ್ನು ಕಲ್ಪನೆ ಮಾಡುವುದು. ಆದ್ದರಿಂದ ಅದು ಅದೃಷ್ಟ ಕಲ್ಪನ ಅಂದ್ರೆ ಅದೃಷ್ಟವನ್ನು ಅಂದ್ರೆ ದೃಷ್ಟ ಪ್ರಾಮಾಣಿಕತೆ ಇಲ್ಲದೇ ಇರುವುದು. ಅದೃಷ್ಟ ಅಂದ್ರೆ ಏನು, ದೃಷ್ಟಿಗೆ ಗೋಚರವಾದದ್ದು ಇಲ್ಲದಿರುವುದು ಅಂದ್ರೆ ದೃಷ್ಟ ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಅಪ್ರಾಮಾಣಿಕತೆ, ಅದನ್ನು ಕಲ್ಪಿಸುವುದು. ಇಲ್ಲ ಅನನುಮಿತ, ಅನುಮಾನಕ್ಕೆ ಗೋಚರವಾಗುವ ಪ್ರಾಮಾಣಿಕತೆ ಇಲ್ಲದಿರುವುದು. ಆದ್ದರಿಂದ ಅನನುಮಿತ ಕಲ್ಪನ ಅಂದ್ರೆ ಅನುಮಾನಕ್ಕೆ ವಿರುದ್ಧವಾದದ್ದನ್ನು ಕಲ್ಪನೆ ಮಾಡುವುದು ಎರಡನೇದು. ಶ್ರುತ ಅಶ್ರುತ ಕಲ್ಪನೆ ಅಂದ್ರೆ ಯಾವುದು ಶ್ರುತಿಗೆ ಆಗಮಕ್ಕೆ ಗೋಚರವಾಗಿದ್ದೋ, ಆಗಮ ಪ್ರಾಮಾಣಿಕತೆಗೆ ಗೋಚರವಾಗಿದ್ದೋ ಅದಕ್ಕೆ ವಿರುದ್ಧವಾದ ಅಂದ್ರೆ ಅಪ್ರಾಮಾಣಿಕವಾದದ್ದು ಅಶ್ರುತ ಕಲ್ಪನೆ ಅಂದ್ರೆ ಶ್ರುತಿ ಪ್ರಮಾಣಕ್ಕೆ ವಿರೋಧವಾಗಿ ಕಲ್ಪನೆ ಮಾಡುವುದು, ಅದು ಮೂರನೇದು. ಈ ವಿಧವಾಗಿ ಅದು ಕೂಡ ಮೂರು ವಿಧವಾಗಿದೆ ಅಂತ ಹೇಳಿ, ಏತದೇವ ಕಲ್ಪ್ಯ ಅನೇಕತ್ವೇ ಕಲ್ಪನಾ ಗೌರವ ಇತ್ತಿಚ್ಛತೆ ಅಂತೇಳಿ. ಅಂದ್ರೆ ಈ ಯಾವುದಾದ್ರೆ ಅದೃಷ್ಟ, ಅನನುಮಿತ, ಅಶ್ರುತ, ಕಲ್ಪನಾ ಅಂತ ಕರೆದಿದ್ದಾರೋ ಈ ಮೂರು ವಿಧವಾದಂತಹ ಅಪ್ರಾಮಾಣಿಕಗಳ ಕಲ್ಪನೆಗಳು ಅಧಿಕ ಸಂಖ್ಯೆಯಲ್ಲಿ ಇದ್ದರೆ, ಮಲ್ಟಿಪಲ್ ಆಗಿ ಇದ್ದರೆ ಅದಕ್ಕೆ ಕಲ್ಪನಾ ಗೌರವ ಅಂತ ಕರೀತಾರೆ. ಅಂದ್ರೆ ಕಲ್ಪನಾಗಳ ತುಂಬಿರುವ ಸ್ಥಿತಿ ಅದು, ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅಲ್ಲಿಗೆ ನಮಗೆ ಒಂದು ವಿಧವಾಗಿ ಮೂರು ಕ್ಯಾಟಗರೀಸ್ ಆಯಿತು. ಅದಾದ್ಮೇಲೆ ಆಪಾದ್ಯಸ್ಯ ವಿಪರ್ಯಯೇ ಪರ್ಯವಸಾನಂ, ಅದು ನಾಲ್ಕನೆಯದು. ಅಂದ್ರೆ ಯಾವುದು ಆಪಾದ್ಯವಾಗಿದೆ ಅಂದ್ರೆ ಆಪಾದನೆ ಮಾಡಬೇಕಾಗಿದ್ದನ್ನು ಬರುವುದು ಬದಲು ಅದಕ್ಕೆ ವಿಪರ್ಯಯವಾಗಿ, ವಾಟ್ ಎವರ್ ಇಸ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ದಟ್ ಸಮಥಿಂಗ್ ಕ್ವೈಟ್ ಆಪೋಸಿಟ್ ಆಫ್ ದಟ್, ಅದರಲ್ಲಿ ಕೊನೆಗೊಳ್ಳುವುದು, ಅದಕ್ಕೆ ಆಪಾದ್ಯಸ್ಯ ವಿಪರ್ಯಯ ಪರ್ಯವಸಾನ, ಅದು ನಾಲ್ಕನೆಯದಂತಹ ದೋಷ ಪಂಚಾಂಗಗಳಲ್ಲಿ. ಅದಾದ ಮೇಲೆ ಪರಸ್ಯ ಅನನುಕೂಲತ್ವ ಅಂತ, ಅಂದರೆ ಸಮಥಿಂಗ್ ದಟ್ ನಮಗೆ ಅವರು ಯಾವುದೋ ಇನ್ನೊಬ್ಬರಿಗೆ ವಾದವನ್ನು ಕೊಟ್ಟು ಅದರ ಮೂಲಕವಾಗಿ ನಮಗೆ ಅನನುಕೂಲವಾಗುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳುವುದು. ಪರಸ್ಯ ಅಂದ್ರೆ ಏನು, ಬೇರೆಯವರಿಗೆ ಒಂದು ಅನುಕೂಲತ್ವವನ್ನು ಕೊಟ್ಟು ಅದು ನಮಗೆ ಅನನುಕೂಲವಾಗುವಂತೆ ಮಾಡಿಕೊಳ್ಳುವುದು, ಅದು ಪರಸ್ಯ. ದಟ್ ಮೀನ್ಸ್ ಆಕ್ಚುಲಿ ಒಂದು ವಿಧವಾಗಿ ಹೇಳೋದು ಶೂಟಿಂಗ್ ಆನ್ ಒನ್ಸ್ ಓನ್ ಫುಟ್ ಅಂತ, ಆ ತರಹ ನಮಗೆ ನಾವೇ ತೊಂದರೆಯನ್ನು ತಂದುಕೊಟ್ಟುಕೊಳ್ಳುವುದು. ಸೊ ಅದು ಐದನೇ ಅಂಗ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ಮೂರನೆಯದಾದಂತಹದ್ದನ್ನು ಮತ್ತು ವಿಂಗಡೆ ಮಾಡ್ತಾ ಇದ್ದಾರೆ. ಆಪಾದ್ಯಂ ಅನಿಷ್ಟಂ ಪುನಃ ಪಂಚದಾ ವಿದ್ಯತೆ ಅಂತೇಳಿ. ಅಂದ್ರೆ ಯಾವುದು ಆಪಾದನೆ ಮಾಡಬೇಕೋ ಅದು ನಮಗೆ ಅನಿಷ್ಟವಾಗಿ ಅಂದ್ರೆ ಇಷ್ಟವಲ್ಲದೆ ನಮಗೆ ಕಂಟಕಪ್ರಾಯವಾಗಿ ಇರುವಂತಹ ಪರಿಸ್ಥಿತಿ ಬರುವ ಸ್ಥಿತಿ ಯಾವುದಿದೋ ಅಂತಹ ವಿಧಾನ ಆಪಾದ್ಯಂ ಅನಿಷ್ಟಂ ಅನ್ನುವ ಕ್ಯಾಟಗರಿ, ಮತ್ತು ಪುನಃ ಪಂಚದಾ ವಿದ್ಯತೆ ಅದು ಐದು ಭಾಗವನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಐದು ಯಾವುದು ಅಂದ್ರೆ ಆತ್ಮಾಶ್ರಯತ್ವ, ಅನ್ಯೋನ್ಯಾಶ್ರಯತ್ವ, ಚಕ್ರಕಾಶ್ರಯತ್ವ, ಅನವಸ್ಥ, ಕೇವಲಾನಿಷ್ಟಂ ಚ ಇತಿ ಅಂತೇಳಿ. ಈ ಐದು ವಿಭಾಗಗಳ ಐದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಆತ್ಮಾಶ್ರಯ ಅನ್ನೋದು ಒಂದು, ಅನ್ಯೋನ್ಯಾಶ್ರಯ ಅನ್ನೋದೊಂದು, ಇದಕ್ಕೆ ಹೇಳಬೇಕಂದ್ರೆ ಸೆಲ್ಫ್ ರಿಲಯನ್ಸ್, ಮ್ಯೂಚುವಲ್ ರಿಲಯನ್ಸ್, ಸರ್ಕ್ಯುಲರ್ ರಿಲಯನ್ಸ್ ಅಂತೇಳಿ, ಆರ್ ಇನ್ಫೈನೈಟ್ ರೆಗ್ರೆಸ್, ಆರ್ ಪ್ಯೂರ್
ಅನ್ಡಿಸೈರಬಲ್ ಸ್ಟೇಟ್ ಅಂತ ಹೇಳಿ, ಕೇವಲ ಅನಿಷ್ಟಂ ಸಾಹಿತಿ ಅಂತ ಹೇಳಿ ಈ ವಿಧವಾಗಿ ಐದು ಭಾಗವನ್ನು ಮಾಡಿದ್ದಾರೆ. ಇಲ್ಲಿ ಹೇಳುವಾಗ ತದ್ ಭೇದ ತದ್ ಆಪಾದನ ರೂಪ ತರ್ಕೋಪಿ ಪಂಚವಿಧ ಅಂತೇಳಿ, ಅಂದರೆ ಈ ಪಂಚವಿಧವಾದಂತಹ ಯಾವ ಭೇದವನ್ನು ಆಪಾದ್ಯನಿಷ್ಠವನ್ನು ಯಾವುದು ಹೇಳಿದ್ದಾರೆ ಅದು ಪಂಚದ ಮಾಡಿದ್ದಾರಲ್ವಾ, ಆ ಪಂಚ ವಿಧಗಳನ್ನು ಆಧಾರ ಮಾಡಿಕೊಂಡು ಅದೇ ರೀತಿಯಲ್ಲಿ ತದ್ಭೇದ ಈ ಪಂಚಭೇದದ ಮೂಲಕವಾಗಿ ತದ್ ಆಪಾದ ರೂಪ ತರ್ಕೋಪಿ ಪಂಚವಿಧ ಅಂತೇಳಿ, ಅಂದ್ರೆ ಏನಾಯಿತು ಆತ್ಮಾಶ್ರಯವನ್ನು ಮಾಡುವ ತರ್ಕ ಒಂದು, ಸೊ ಅನ್ಯೋನ್ಯಾಶ್ರಯ ಮಾಡುವ ತರ್ಕ ಅದು ಇನ್ನೊಂದು, ಅದಾದ ಮೇಲೆ ಚಕ್ರಕಾಶ್ರಯ ಮಾಡುವಂತಹ ತರ್ಕ ಒಂದು, ಅದೇ ವಿಧವಾಗಿ ಅನವಸ್ಥೆಯಲ್ಲಿ ಇರುವಂತಹ ತರ್ಕ ಇನ್ನೊಂದು, ಕೇವಲ ಅನಿಷ್ಟ ಯುಕ್ತವಾದಂತಹ ತರ್ಕ ಒಂದು. ಈ ವಿಧವಾಗಿ ಅನಿಷ್ಟವು ಐದು ವಿಧಗಳಾದರೆ ಐದು ವಿಧವಾದ ಅನಿಷ್ಟಗಳನ್ನು ಉಪಯೋಗಿಸಿಕೊಳ್ಳುವಂತಹ ತರ್ಕವು ಐದು ವಿಧ, ಎ ಕಂಟೈನ್ಸ್ ದಟ್ ಬಿ ಕಂಟೈನ್ಸ್ ದಟ್ ಅಂತ, ಯಾವುದಿದೋ ಒಂದು ವಿಧವಾಗಿ ನಾವು ಹೇಳಬೇಕಂದ್ರೆ ಬಹುವಿಧಿ ಇದ್ದಂತೆ, ಐದು ವಿಧವಾದ ಧಾನ್ಯಗಳಿದೆ, ಐದು ವಿಧವಾದ ಧಾನ್ಯ ಹೇಳಿದ ಮೇಲೆ ಆ ಐದು ವಿಧವಾದ ಧಾನ್ಯ ಉಳ್ಳವರು ಧಾನ್ಯ ಎ ಧಾನ್ಯ ಬಿ ಧಾನ್ಯ ಸಿ ಧಾನ್ಯ ಡಿ ಧಾನ್ಯ ಇ ಅಂತ ಹೇಳಿದ್ರೆ ಧಾನ್ಯ ಎ ಉಳ್ಳವನು ಒಬ್ಬನು, ಧಾನ್ಯ ಬಿ ಉಳ್ಳವನು, ವ್ರೀಹಗಳು ಉಳ್ಳವನು ವ್ರೀಹಿ ಆದಂತೆ, ಬಹುವ್ರೀಹಿ ಅಂದ್ರೆ ಬಹು ವ್ರೀಹ ವ್ರೀಹಾನ್ ಅಸ್ತಿ ಅಸ್ತಿ ಇಲ್ಲಿ ಬಹುವ್ರೀಹಿ ಅಂತ ಹೇಳಿ. ಸೊ ಅದೇ ವಿಧವಾಗಿ ಇಲ್ಲಿ ಒಂದೊಂದು ಆತ್ಮಾಶ್ರಯವುಳ್ಳ ತರ್ಕ ಆತ್ಮಾಶ್ರಯ ತರ್ಕ ಅಂತ ಕರೀದ್ರೆ ಅದು ಒಂದು ತರ್ಕ, ಆ ವಿಧವಾಗಿ ಒಂದೊಂದಕ್ಕೂ ಹೇಳ್ತಾ ಇದ್ದಾರೆ ಅದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಪಂಚವಿಧವಾದ ಅನಿಷ್ಟಗಳಿಂದ ಪಂಚವಿಧವಾದ ತರ್ಕಗಳು ಕೂಡ ಹೊರಟು ಬಂದಿದೆ, ಒಂದೊಂದಷ್ಟಕ್ಕೆ ಒಂದೊಂದು ತರ್ಕ ಇಲ್ಲಿ ಹೇಳಿ. ತತ್ರ ತಸ್ಯೇವ ಉತ್ಪತ್ತಿ ಜ್ಞಪ್ತ್ಯರ್ಥಂ ತದ್ ಉತ್ಪತ್ತಿ ಜ್ಞಪ್ತಿ ಅಪೇಕ್ಷಾ ಅಂಗೀಕಾರೇ ಸ್ವ ಅಪೇಕ್ಷೆಯ ಪೂರ್ವಾಭಾವಿತ್ವ ರೂಪಂ ಆತ್ಮಾಶ್ರಯತ್ವ ಆಪಾದ್ಯತೆ ಅಂತ ಹೇಳಿ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ತತ್ರ ಅಂದ್ರೆ ಈ ಐದು ವಿಧವಾದ ವಿಷಯಗಳಲ್ಲಿ ತಸ್ಯೇವ ಅಂದ್ರೆ ಅದಕ್ಕದೇ, ತಸ್ಯೇವ ಉತ್ಪತ್ತಿ ಜ್ಞಪ್ತ್ಯರ್ಥಂ ಅದಕ್ಕದೇ ಉತ್ಪತ್ತಿಯನ್ನು ನಮಗೆ ಜ್ಞಪ್ತಿಯನ್ನು ಕೊಡುವುದಕ್ಕಾಗಿ, ಅಂದ್ರೆ ಏನು ಉತ್ಪತ್ತಿಯನ್ನು ಜ್ಞಪ್ತಿಯನ್ನು, ಈಗ ಒಂದು ಪಾಯಿಂಟ್ ಎ ಇದೆ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಆರ್ ಒಂದು ವಸ್ತುವಿನಿಂದ ಎ ವಸ್ತುವಿನಿಂದ ಬಿ ಅನ್ನುವ ವಸ್ತು ಬಂತು ಅಂತ ಹೇಳುವುದಾಗಲಿ, ಇಲ್ಲ ಎ ವಸ್ತುವನ್ನು ನೋಡುವುದರಿಂದ ಬಿ ವಸ್ತುವಿನ ಜ್ಞಾನ ಬಂತಾಗಿ, ಅಂದ್ರೆ ಇದೇನು ಕಾರಣ ಕಾರ್ಯರೂಪ, ಕಾರಣ ಕಾರ್ಯರೂಪ ಅನ್ನುವುದು ವಸ್ತುವಿನಿಂದ ವಸ್ತುವು ಹೊರಟಿದ್ದಾಗಬಹುದು, ಇಲ್ಲ ವಸ್ತುವಿನ ಜ್ಞಾನದಿಂದ ವಸ್ತುವಿನ ಜ್ಞಾನ ಹೊರಟಿದ್ದಾಗಬಹುದು. ದಟ್ ಮೀನ್ಸ್ ಇಫ್ ಯು ಹ್ಯಾವ್ ಅನ್ ಐಟಮ್ ಎಕ್ಸ್ ಅಂಡ್ ಅನ್ ಐಟಮ್ ವೈ, ಐಟಮ್ ವೈ ಕೇಮ್ ಫ್ರಮ್ ಐಟಮ್ ಎಕ್ಸ್ ಅಂತ ಇರಬಹುದು, ಆರ್ ದ ನಾಲೆಡ್ಜ್ ಅಬೌಟ್ ಐಟಮ್ ವೈ ಕೇಮ್ ಫ್ರಮ್ ದ ನಾಲೆಡ್ಜ್ ಅಬೌಟ್ ಐಟಮ್ ಎಕ್ಸ್ ಅಂತ, ಎರಡು ಕೂಡ ಎರಡು ವಿಧವಾದ ರೀತಿಯನ್ನು ಹೇಳ್ತಾ ಇದ್ದಾರೆ, ಎರಡರಲ್ಲಿ ಕೂಡ ಆತ್ಮಾಶಯ ದೋಷ ಬಲ್ಲಕ್ಕೆ ಅವಕಾಶವಿದೆ ಅಂತೇಳಿ. ತತ್ರ ಅಲ್ಲಿ ತಸ್ಯೇವ ಅಂದ್ರೆ ಅದಕ್ಕದೇ, ಉತ್ಪತ್ತಿಯಾಗಲಿ ಅಂದ್ರೆ ಹುಟ್ಟಿಸುವುದು, ಇಲ್ಲ ಜ್ಞಪ್ತಿಯಾಗಲಿ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದು, ಈ ಎರಡಕ್ಕಾಗಿ ತದ್ ಉತ್ಪತ್ತಿ ಜ್ಞಪ್ತಿ ಅಪೇಕ್ಷ ಅಂಗೀಕಾರೆ ಅಂದರೆ ಅದರ ಉತ್ಪತ್ತಿಯನ್ನಾಗಲಿ ಅದರ ಜ್ಞಪ್ತಿಯ ತಿಳುವಳಿಕೆಯನ್ನಾಗಲಿ ಅಪೇಕ್ಷೆ ಮಾಡಿ ಅದರ ಬೇಕು ಅಂತೇಳಿ ಒಪ್ಪಿದರೆ ಅಂಗೀಕಾರೆ ಒಪ್ಪಿದರೆ ಸೊ ಅಪೇಕ್ಷೆಯ ಅಂದ್ರೆ ಅದಕ್ಕದೇ ಬೇಕಾಗಿತ್ತು. ಅಂದರೆ ಏನು ಇದು ನಿಮ್ಮ ನೋಡಬೇಕಂತ ಹೇಳಿದ್ರೆ, ಯು ವಾಂಟ್ ಅನ್ ಐಟಮ್ ಎ, ಐಟಮ್ ಎ ಬಗ್ಗೆ ತಿಳಿಯುವುದಕ್ಕಾಗಿ ಇಫ್ ಯು ಸೇ ಟು ನೋ ಅಬೌಟ್ ಐಟಮ್ ಎ ಐ ವಾಂಟ್ ಟು ಹ್ಯಾವ್ ದ ನಾಲೆಡ್ಜ್ ಅಬೌಟ್ ಐಟಮ್ ಎ ಅಂದ್ರೆ ಅರ್ಥ ಇಲ್ಲ. ಸೊ ಇಫ್ ಯು ಸೇ ಟು ಅಂಡರ್ಸ್ಟ್ಯಾಂಡ್ ಐಟಮ್ ಎ ಯು ವಾಂಟ್ ಸಮ್ ಅದರ್ ಐಟಮ್ ಐಟಮ್ ಬಿ ಬೇಕು ಅಂತ ಹೇಳಿದರೆ ದೆನ್ ದಟ್ಸ್ ಅಂಡರ್ಸ್ಟ್ಯಾಂಡಬಲ್. ಅಂದ್ರೆ ಒಂದು ವಿಷಯವನ್ನು ತಿಳಿಯುವುದಕ್ಕೆ ಅದೇ ವಿಷಯದ ಜ್ಞಾನ ಬೇಕು ಅಂತ ಹೇಳಿದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಇಲ್ಲ ಒಂದು ವಿಷಯ ಒಂದು ವಸ್ತುವಿನಿಂದ ಅದೇ ವಸ್ತು ಬಂತಂತ ಹೇಳಿದರು, ಸೊ ಇಲ್ಲಿ ಜ್ಞಪ್ತಿ ಅಂತ ಹೇಳಿದಾಗ ವಿಷಯ, ಉತ್ಪತ್ತಿ ಅಂತ ಹೇಳಿದಾಗ ವಸ್ತುವು. ತಸ್ಯೇವ ಉತ್ಪತ್ತಿ ಜ್ಞಪ್ತ್ಯರ್ಥಂ ಅದರ ಉತ್ಪತ್ತಿಗೆ ಅದೇ ಬೇಕಾಗಿದೆ ಅಂತ ಹೇಳಿದರು, ಇಲ್ಲ ಅದರ ಜ್ಞಪ್ತಿಗೆ ಅಂದ್ರೆ ತಿಳುವಳಿಕೆಗೆ ಅದದ್ದೇ ತಿಳುವಳಿಕೆ ಬೇಕು. ಇಟ್ ಗಾಟ್ ಕ್ರಿಯೇಟೆಡ್ ಫ್ರಮ್ ಇಟ್ ಸೆಲ್ಫ್ ಆರ್ ಇಟ್ಸ್ ನಾಲೆಡ್ಜ್ ಕೇಮ್ ಫ್ರಮ್ ಇಟ್ಸ್ ಓನ್ ನಾಲೆಡ್ಜ್ ಅಂದರೂ ಕೂಡ ಎರಡೂ ಕೂಡ ಆತ್ಮಾಶ್ರಯ ದೋಷ. ಅದಕ್ಕೆ ತತ್ರ ಈ ಐದು ಕ್ಯಾಟಗರಿಗಳಲ್ಲಿ ತಸ್ಯೇವ ಅದಕ್ಕದೇ ಉತ್ಪತ್ತಿಗಾಗಲಿ ಜ್ಞಪ್ತಿಗಾಗಲಿ ಅಂದರೆ ಇಟ್ ಈಸ್ ಇಟ್ ಕ್ಯಾನ್ ಬಿ ಕಾರಣಕಾರ್ಯ ರೂಪವಾಗಿರಬಹುದು ಇಲ್ಲ ಜ್ಞಾತ ಜ್ಞೇಯ ರೂಪವಾಗಿರಬಹುದು ಜ್ಞಾನ ಜ್ಞೇಯ ಅಂತೇಳಿ ಅಂದರೆ ಅದನ್ನು ತಿಳಿಯುವುದಕ್ಕದೇ ಬೇಕು. ದ ನಾಲೆಡ್ಜ್ ಅಬೌಟ್ ಎ ಟು ನೋ ಅಬೌಟ್ ಎ ಯು ಹ್ಯಾವ್ ಟು ನೋ ಅಬೌಟ್ ಎ ಅಂತ ಹೇಳಿದರೆ ಇಟ್ ಡಸಂಟ್ ಲೀಡ್ ಎನಿವೇರ್. ಅದಕ್ಕೆ ಉತ್ಪತ್ತಿ ಜ್ಞಪ್ತಿ ಒಂದು ವಸ್ತುವಿಗೆ ಸಂಬಂಧಪಟ್ಟದ್ದು ಇನ್ನೊಂದು ತಿಳುವಳಿಕೆಗೆ ಸಂಬಂಧಪಟ್ಟದ್ದು. ಸೊ ಅದರ ಉತ್ಪತ್ತಿಗೆ ಅದೇ ಬೇಕಂತ ಹೇಳುವುದಾಗಲಿ ಅದರ ತಿಳುವಳಿಕೆಯೇ ಬೇಕಂತ ಆಗಲಿ ಹೇಳಿದರೆ ಅದು ಆತ್ಮಾಶ್ರಯದಲ್ಲಿ ಪರ್ಯವಸಾನವಾಗುತ್ತೆ. ಅದಕ್ಕೆ ತದ್ ಉತ್ಪತ್ತಿ ಜ್ಞಪ್ತಿ ಅಪೇಕ್ಷಾಂಗಿಕಾರೆ ಅಂದರೆ ಅದರ ಉತ್ಪತ್ತಿಗೆ ಅದರ ಉತ್ಪತ್ತಿ ಅದರ ಜ್ಞಪ್ತಿಗಳೇ ಉತ್ಪತ್ತಿ ಫಾರ್ ದ ಉತ್ಪತ್ತಿ ಅಂಡ್ ಜ್ಞಪ್ತಿ ಆಫ್ ಅನ್ ಐಟಮ್ ಎಫ್ ಅಂದರೆ ಅದು ಹುಟ್ಟುವುದಕ್ಕೂ ಅದು ತಿಳಿಯುವುದಕ್ಕೂ ಒಂದು ವಸ್ತುವು ಎಕ್ಸ್ ಅನ್ನುವ ವಸ್ತುವು ಹುಟ್ಟುವುದಕ್ಕೂ ತಿಳಿಯುವುದಕ್ಕೂ ಆ ಎಕ್ಸ್ ಅನ್ನುವ ವಸ್ತುವಿನ ಹುಟ್ಟುವೇ ಇಲ್ಲ ತಿಳುವಳಿಕೆಯೇ ಬೇಕು ಅಂತ ಒಪ್ಪಿದರೆ ಅಪೇಕ್ಷ ಅಂಗೀಕಾರೆ ಅದಕ್ಕದೇ ಬೇಕು ಅಂತ ಒಪ್ಪಿದರೆ ಸ್ವ ಅಪೇಕ್ಷೆಯ ತನ್ನದೇ ಆದ ಅಪೇಕ್ಷೆಯಿಂದ ತನಗೂ ತಾನೇ ಬೇಕಾಗಿದೆ ಅಂತ ಹೇಳಿದರೆ ಪೂರ್ವಭಾವಿತ್ವ ರೂಪಂ ಆತ್ಮಾಶ್ರಯತ್ವಂ ಆಪಾದ್ಯತೆ ಅಂತ ಹೇಳಿದೆ. ಅಂದ್ರೆ ಪೂರ್ವಭಾವಿತ್ವ ರೂಪವಾದಂತಹ ಆತ್ಮಾಶ್ರಯತ್ವವು ಆಪಾದಿಸಲ್ಪಡುತ್ತದೆ ಅಂದ್ರೆ ಅರ್ಥ ಏನು? ಅಲ್ಲಿರುವ ಶಬ್ದಗಳನ್ನು ಹಾಗೆ ಬಳಸಿದರೆ ಪೂರ್ವಭಾವಿತ್ವ ರೂಪವಾದಂತಹ ಆತ್ಮಾಶ್ರಯತ್ವವು ಬಂದು ಒದಗತ್ತೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಆ ಎಕ್ಸ್ ಅನ್ನುವ ವಸ್ತು ಬರುವುದಕ್ಕೆ ಪೂರ್ವಭಾವಿಯಾಗಿರುವಂತಹ ಅಂದ್ರೆ ಪ್ರಿಸೀಡಿಂಗ್ ದಟ್ ಒನ್ ಪೂರ್ವಭಾವಿ ಪ್ರಿಸಿಡೆನ್ಸ್. ಸೊ ಆ ಎಕ್ಸ್ ಅನ್ನುವ ವಸ್ತುವಿನಿಂದ ಎಕ್ಸ್ ಅನ್ನುವ ವಸ್ತು ಬಂತು ಅಂತ ಹೇಳಿದರೆ ಆ ಎಕ್ಸ್ ಬರಲಕ್ಕೆ ಮುಂಚೆ ಎಕ್ಸ್ ಇರಬೇಕು. ಫಾರ್ ಎಕ್ಸ್ ಟು ಕಮ್ ಔಟ್ ಆಫ್ ಎಕ್ಸ್ ದಿ ಇಟ್ ಶುಡ್ ಹ್ಯಾಡ್ ಎಕ್ಸ್ ಬಿಫೋರ್ ಇಟ್ ಕೇಮ್. ಆರ್ ನೀವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಎಕ್ಸ್ ಎಕ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಲೇಟ್ ಅಸ್ ಅಸ್ಯೂಮ್ ದಟ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು, ಬಟ್ ರೆಫರ್ ಮಾಡುವಾಗ ಎಕ್ಸ್ ಒನ್ ಎಕ್ಸ್ ಟು ಅಂತ ರೆಫರ್ ಮಾಡೋಣ. ಬಟ್ ಬೋತ್ ಎಕ್ಸ್ ಒನ್ ಎಕ್ಸ್ ಟು ಬೋತ್ ಆರ್ ಆಕ್ಚುಲಿ ದ ಸೇಮ್ ಐಟಮ್ ಅಂತ ಅನ್ಕೊಂಡ್ರೆ ಆವಾಗ ಎಕ್ಸ್ ಒನ್ ಇಂದ ಎಕ್ಸ್ ಟೂ ಬಂತು ಅಂತ ಹೇಳಿದೆ, ಬಟ್ ಎಕ್ಸ್ ಒನ್ ಎಕ್ಸ್ ಟು ರೆಫರ್ ಟು ದ ಸೇಮ್ ಆಫ್ ಎಕ್ಸ್ ಟು ಕೇಮ್ ಔಟ್ ಆಫ್ ಎಕ್ಸ್ ಒನ್ ಅಂತ ಹೇಳಿದರೆ ದೆನ್ ಇಫ್ ಎಕ್ಸ್ ಟೂ ಹ್ಯಾಸ್ ಟು ಕಮ್ ಔಟ್ ಆಫ್ ಎಕ್ಸ್ ಒನ್ ಬಿಫೋರ್ ಎಕ್ಸ್ ಟೂ ದ ಎಕ್ಸ್ ಒನ್ ಶುಡ್ ಎಕ್ಸಿಸ್ಟ್. ಸೊ ಎಕ್ಸ್ ಒನ್ ಎಕ್ಸ್ ಟೂ ಇನ್ನೂ ಬಂದಿಲ್ಲ, ಎಕ್ಸ್ ಒನ್ ಎಕ್ಸಿಸ್ಟ್ ಆಗಿರಬೇಕು, ಬಟ್ ಬೋತ್ ಆರ್ ಐಡೆಂಟಿಕಲ್. ಅದು ಇನ್ನೂ ಬಂದಿಲ್ಲ, ಅದು ಎಕ್ಸಿಸ್ಟ್ ಆಗಿರಬೇಕು ಅಂತ ಹೇಳಿದರೆ ಒಂದು ಪ್ರಾಬ್ಲಮ್ ಇಲ್ಲ. ಎಕ್ಸ್ ಒನ್ ಅನ್ನೋದು ಇನ್ನೂ ಇಲ್ಲ, ಎಕ್ಸ್ ಟೂ ಬಂತು. ಸೊ ಫ್ರಮ್ ಲೆಫ್ಟ್ ಸೈಡ್ ಅಂಡ್ ಆಲ್ಸೋ ಫ್ರಮ್ ರೈಟ್ ಸೈಡ್ ಎಕ್ಸ್ ಒನ್ ಲೆಡ್ ಟು ಎಕ್ಸ್ ಟೂ ಆರ್ ಎಕ್ಸ್ ಟೂ ಕೇಮ್ ಫ್ರಮ್ ಎಕ್ಸ್ ಒನ್. ಎಕ್ಸ್ ಒನ್ ಎರಡು ಡಬಲ್ ಆರ್ ಹಾಕೊಂಡು ಎಕ್ಸ್ ಟೂ ಅಂತ ಹಾಕೊಂಡ್ರೆ ಎಕ್ಸ್ ಟೂ ಕೇಮ್ ಔಟ್ ಆಫ್ ಎಕ್ಸ್ ಒನ್, ದಟ್ ಮೀನ್ಸ್ ಬಿಫೋರ್ ಎಕ್ಸ್ ಟೂ ಕೇಮ್ ಇನ್ ಎಕ್ಸ್ ಒನ್ ಎಕ್ಸಿಸ್ಟೆಡ್, ವಿಚ್ ಡಸಂಟ್ ಮೇಕ್ ಸೆನ್ಸ್. ಆರ್ ಎಕ್ಸ್ ಒನ್ ಲೆಡ್ ಟು ಎಕ್ಸ್ ಟೂ, ದಟ್ ಮೀನ್ಸ್ ಎಕ್ಸ್ ಟೂ ಡಿಡ್ ನಾಟ್ ಎಕ್ಸಿಸ್ಟ್, ಬಟ್ ಎಕ್ಸ್ ಒನ್ ಎಕ್ಸಿಸ್ಟೆಡ್ ಆಲ್ರೆಡಿ. ಸೊ ಎಕ್ಸ್ ಟೂ ಡಿಡ್ ನಾಟ್ ಎಕ್ಸಿಸ್ಟ್, ಅದು ಸರಿ ಇಲ್ಲ, ಬಿಕಾಸ್ ಎಕ್ಸ್ ಒನ್ ಎಕ್ಸಿಸ್ಟೆಡ್ ಅಂದ್ರೆ ಎಕ್ಸ್ ಎಕ್ಸಿಸ್ಟ್ ಆದ ಹಂಗೆ. ಸೊ ಈ ಕಾರಣದಿಂದ ಎಕ್ಸ್ ಒನ್ ಎಕ್ಸ್ ಟೂ ಅಂತ ಎರಡು ತಗೊಂಡಾಗ ವೆನ್ ಯು ಮೇಕ್ ಇಟ್ ಐಡೆಂಟಿಕಲ್ ಆವಾಗ ಪೂರ್ವಭಾವಿತ್ವ ರೂಪವಾದಂತಹ ಆತ್ಮಾಶಯ ಬರುತ್ತೆ. ಎಕ್ಸ್ ಒನ್ ಇಂದ ಎಕ್ಸ್ ಟೂ ಬಂತು ಅಂಡ್ ಎಕ್ಸ್ ಒನ್ ಎಕ್ಸ್ ಟೂ ಆರ್ ಐಡೆಂಟಿಕಲ್ ಅಂತ ಹೇಳಿದ್ರೆ ಕಾರ್ಯಕಾರಣ ರೂಪವು ಇಲ್ಲಿ ಇಲ್ಲ ದ ಜ್ಞಾನ ಅಬೌಟ್ ಎಕ್ಸ್ ಒನ್ ಲೆಫ್ಟ್ ದಿ ಜ್ಞಾನ ಅಬೌಟ್ ಎಕ್ಸ್ ಟೂ ಅಂತ ಹೇಳಿದಾಗ ಎಕ್ಸ್ ಒನ್ ಎಕ್ಸ್ ಟೂ ಆರ್ ಐಡೆಂಟಿಕಲ್ ಆದರೆ ಅರ್ಥವಿಲ್ಲದೆ ಆಗುದು. ಹೌ ಕೆನ್ ದ ಜ್ಞಾನ ಅಬೌಟ್ ಎಕ್ಸ್ ಒನ್ ಲೀಡ್ ಟು ಜ್ಞಾನ ಆಫ್ ಎಕ್ಸ್ ಟೂ? ಬಿಕಾಸ್ ಎಕ್ಸ್ ಒನ್ ಜ್ಞಾನ ನಿಮ್ಗೆ ಇತ್ತು ಅಂತ ಹೇಳಿದರೆ ಎಕ್ಸ್ ಟೂ ಜ್ಞಾನವೂ ಇದ್ದಂತೆ ಆಗುತ್ತೆ. ಇಲ್ಲ ಎಕ್ಸ್ ಟೂ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ ಒನ್ ಜ್ಞಾನ ಮುಂಚೆ ಇತ್ತು ಅಂದ್ರೆ ಆಲ್ರೆಡಿ ಇಟ್ ಇಸ್ ದೇರ್. ಆರ್ ಅದು ಇನ್ನು ಬರಬೇಕು ಅಂದ್ರೆ ಇನ್ನ ಇಲ್ಲ ಅಂತ ಹೇಳ್ದಂಗ ಆಯ್ತು, ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಆಲ್ರೆಡಿ ದೇರ್. ಸೊ ಈ ಕಾರಣದಿಂದ ಇಲ್ಲಿ ಹೇಳಿದ್ರೆ ತಸ್ಯೇವ ಉತ್ಪತ್ತಿ ಜ್ಞಪ್ಯರ್ಥಂ ಅದರದೇ ಆದಂತಹ ಹುಟ್ಟುವಿಕೆ ತಿಳುವಳಿಕೆ ಬರಬೇಕಂದರೆ ಅದದ್ದೇ ಆದಂತಹ ಹುಟ್ಟುವಿಕೆ ತಿಳುವಳಿಕೆಯನ್ನು ನಾವು ಒಪ್ಪಿದರೆ ತನ್ನದೇ ಆದ ತನ್ನನ್ನು ತಾನೇ ಒಪ್ಪಬೇಕಾಗಿದ ಕಾರಣದಿಂದ ಮುಂಚೆನೇ ಇತ್ತು ಅನ್ನುವ ರೂಪವಾದಂತಹ ಆತ್ಮಾಶ್ರಯ ತನ್ನನ್ನು ತಾನೇ ಆಧಾರ ಪಟ್ಟುಕೊಂಡಿರು ಅನ್ನುವ ದೋಷ ನಮಗೆ ಬಂದು ಒದಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಎಕ್ಸಾಂಪಲ್ ಇಲ್ಲೇ ಕೊಡ್ತಾ ಇದ್ದಾರೆ. ಯದಿ ಘಟಃ ಅಯಂ ಅಸ್ಯೇವ ಘಟಸ್ಯ ಉತ್ಪಾದಕ ಸ್ಯಾತ್ ತರ್ಹಿ ಸ್ವತಃ ಅಪಿ ಪೂರ್ವಭಾವಿ ಸ್ಯಾತ್ ಅಂತೇಳಿ. ಅಂದ್ರೆ ಒಂದು ಮಡಿಕೆಯಿಂದ ಅದೇ ಮಡಿಕೆ ಬಂತು ಅಂತ ಹೇಳಿದರೆ, ಯದಿ ಒಂದು ವೇಳೆ ಘಟ ಅಯಂ ಅಯಂ ಘಟ ಈ ಮಡಿಕೆ ಅಸ್ಯೇವ ಘಟಸ್ಯ ಇದೇ ಮಡಿಕೆಗೆ ಉತ್ಪಾದಕ ಉತ್ಪಾದಕವಾಯಿತು ಹುಟ್ಟುವುದಕ್ಕೆ ಕಾರಣವಾಯಿತು ಸ್ಯಾತ್ ತರ್ಹಿ ಆಯಿತು ಅಂದರೆ ಸ್ವತಃ ಅಪಿ ತನಗೆ ತಾನೇ ಪೂರ್ವಭಾವಿ ಸ್ಯಾತ್ ಪೂರ್ವಭಾವಿ ಇದ್ದಂತೆ ಆಗುತ್ತೆ. ದಟ್ ಮೀನ್ಸ್ ಇಟ್ ಪ್ರಿಸೀಡ್ಸ್ ಇಟ್ ಸೆಲ್ಫ್ ಸಮಥಿಂಗ್ ಕೆನಾಟ್ ಪ್ರಿಸೀಡ್ ಇಟ್ ಸೆಲ್ಫ್ ಅಂಡ್ ಸಮಥಿಂಗ್ ಕೆನಾಟ್ ಪ್ರಿಸೀಡ್ ಇಟ್ ಸೆಲ್ಫ್ ಅಂದ್ರೆ ಸಮಥಿಂಗ್ ಕೆನಾಟ್ ಸಕ್ಸೀಡ್ ಇಟ್ ಸೆಲ್ಫ್ ಆಲ್ಸೋ ಎರಡು ಕೂಡ ಎರಡು ವೇ ಆಲ್ಸೋ ಟು ವೇ ಲುಕ್ ಎಟ್ ಬೋತ್ ವೇಸ್ ಸಮಥಿಂಗ್ ಕೆನಾಟ್ ಪ್ರಿಸೀಡ್ ಇಟ್ ಸೆಲ್ಫ್ ಆರ್ ಸಮಥಿಂಗ್ ಕೆನಾಟ್ ಸಕ್ಸೀಡ್ ಇಟ್ ಸೆಲ್ಫ್ ಎರಡು ಆಗುತ್ತೆ ಆ ಕಾರಣದಿಂದ ದೋಷ ಬರುತ್ತೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ದೋಷ ಬರಬಾರದಂದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಯದಿ ಅಸ್ಯ ಕಾರಣ ತತಃ ತತ್ ತಥೋಪಿ ಪೂರ್ವಭಾವಿ ದೃಷ್ಟಂ ಅಂತೇಳಿ. ಅಂದ್ರೆ ನಮಗೆ ಕಾರಣ ಕಾರ್ಯಗಳಿವೆ, ಕಾರಣ ಕಾರ್ಯ, ಕಾರಣ ಕಾರ್ಯಗಳಲ್ಲಿ ಈ ಒಂದು ಕಾರಣ ಇನ್ನೊಂದು ಕಾರ್ಯಕ್ಕೆ ಪೂರ್ವಭಾವಿ ಆಗಬೇಕು ಅಂದ್ರೆ ಕಾರಣ ಇರಬೇಕು, ಕಾರ್ಯ ಇನ್ನು ಬಂದಿಲ್ಲ. ಅಂತಹ ಒಂದು ಸಿಚುಯೇಷನ್ ಪಾಸಿಬಲ್ ಆದರೆ ಮಾತ್ರ ಕಾರಣದಿಂದ ಕಾರ್ಯ ಬಂತು, ಈ ಕಾರ್ಯಕ್ಕೆ ಕಾರಣ ಪೂರ್ವಭಾವಿ, ಕಾರಣವನ್ನುವುದು ಪೂರ್ವಭಾವಿ, ಕಾರ್ಯ ಅನ್ನುವುದು ಅಪರಭಾವಿ. ಸೊ ಒಂದು ಪೂರ್ವಭಾವಿ ಒಂದು ಅಪರಭಾವಿ, ಕಾರಣ ಇಸ್ ಪೂರ್ವಭಾವಿ, ಕಾರ್ಯ ಇಸ್ ಅಪರಭಾವಿ. ಇದು ನಮಗೆ ಕಾಣಿಸುತ್ತೆ, ಇದು ಸ್ಪಷ್ಟವಾಗತ್ತೆ ಎಲ್ಲಿ, ಅದಕ್ಕೆ ಉದಾಹರಣೆ ಕೊಡ್ರಿ ಅಂತ ಹೇಳಿದ್ರೆ, ಯಥಾ ಪಟ ಕಾರಣ ತಂತವ ತದಪೇಕ್ಷೆಯ ಪೂರ್ವಭಾವಿನ, ಅಂದರೆ ತಂತುಗಳು ದಾರಗಳು ಯಥಾ ಹೇಗಾದರೆ ಪಟ ಕಾರಣ ಬಟ್ಟೆಗೆ ಕಾರಣವಾದಂತಹ ತಂತವ ದಾರಗಳು ತದಪೇಕ್ಷೆಯ ತತ್ ಅಂದ್ರೆ ಪಟ ಅಂತೇಳಿ, ತದಪೇಕ್ಷೆಯ ಆ ಬಟ್ಟೆಯ ಅಪೇಕ್ಷೆಯಿಂದ ಬಟ್ಟೆಯ ದೃಷ್ಟಿಯಲ್ಲಿ ಪೂರ್ವಭಾವಿನ ಪೂರ್ವಭಾವಿಗಳಾಗಿವೆ. ಯಾಕೆ ಅಂದ್ರೆ ದಾರಗಳಿದೆ ಇನ್ನು ಬಟ್ಟೆ ಬಂದಿಲ್ಲ, ಆ ಪರಿಸ್ಥಿತಿ ಪಾಸಿಬಲ್. ದೇರ್ ಆರ್ ಥ್ರೆಡ್ಸ್, ದ ಕ್ಲಾತ್ ಇಸ್ ನಾಟ್ ಎಟ್ ವೀವ್ಡ್, ಇನ್ನು ಅದಕ್ಕೆ ನಿರ್ಮಾಣವಾಗಲಿಲ್ಲ. ಆ ಕಾರಣದಿಂದ ದಾರಗಳು ಅನ್ನೋದು ಪೂರ್ವಭಾವಿಗಳು ಕಾರಣ. ಸೊ ಪಟದ ಕಾರಣ ದಾರಗಳು, ಪಟಸ್ಯ ಕಾರಣ ತಂತವ, ಪಟ ಕಾರಣ ತಂತವ, ಪಟಸ್ಯ ಕಾರಣ ತಂತವ, ಪಟಕ್ಕೆ ಕಾರಣವಾದದ್ದು ದಾರಗಳು, ದಾರಗಳನ್ನುವ ಪೂರ್ವಭಾವಿಗಳಿವೆ, ಅದರಿಂದ ಬಟ್ಟೆ ಅನ್ನುವ ಕಾರ್ಯ, ಇಲ್ಲಿ ಕಾರ್ಯ ಅನ್ನೋ ಶಬ್ದ ಪ್ರಯೋಗ ಮಾಡಿಲ್ಲ, ಪಟ ಕಾರಣ ಪಟಸ್ಯ ಕಾರಣ ಪಟ ಕಾರಣ ತಂತವ ಅಂತ ಹೇಳುವುದರ ಮೂಲಕವಾಗಿ, ಅದೇ ವಿಧವಾಗಿ ತಂತೂನಾಂ ಕಾರ್ಯ ಪಟಂ, ತಂತುಗಳ ಕಾರ್ಯ ಪಟ, ಪಟಸ್ಯ ಕಾರಣಾನಿ ತಂತವ ತಂತೂನಾಂ ಕಾರ್ಯಂ ಪಟ. ಆ ಕಾರಣದಿಂದ ಇಲ್ಲಿ ಕಾರಣ ನ ಸ್ಯಾತ್ ತರ್ಹಿ ಇದಮಾಪಾದ್ಯತ ಅಂತೇಳಿ. ಆವಾಗ ಇದು ಇಂತಹ ಪರಿಸ್ಥಿತಿ ಬರುತ್ತೆ, ಎಂತಹ ಪರಿಸ್ಥಿತಿ, ಕಾರಣದಿಂದ ಕಾರ್ಯ ಬರುವುದು ಅವಕಾಶವಾಗುತ್ತೆ, ಪಟಕ್ಕೆ ಈ ಪೂರ್ವಭಾವಿ ಎನ್ನುವ ಸ್ಥಿತಿ ನಮಗೆ ಒದಗಿಸಲಿಕ್ಕೆ ಅವಕಾಶವಿದೆ. ಅಂದ್ರೆ ಯಾವಾಗಾದ್ರೆ ಕಾರಣ ಕಾರ್ಯಗಳನ್ನು ನಾವು ಸಪರೇಟ್ ಆಗಿ ನೋಡ್ಲಿಕ್ಕೆ ಆಗತ್ತೋ ಆವಾಗ ಅದು ಇಸ್ ಎ ಲಾಜಿಕಲ್ ಗುಡ್ ಕನ್ಸಿಸ್ಟೆಂಟ್ ಪ್ರಪೋಸಿಷನ್. ಯಾವಾಗಾದ್ರೆ ಕಾರ್ಯಕಾರಣಗಳು ಒಂದೇ ಆಗಿಬಿಡತ್ತೋ ಅವಾಗ ಆತ್ಮಾಶ್ರಯ ದೋಷ ಆಗುತ್ತೆ, ಇದನ್ನ ಅದೇ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಪೂರ್ವಭಾವನ ನಚ ಅತ್ರ ಪ್ರತಿಕೂಲ ತರ್ಕ ಅಸ್ತಿ, ಅಂದ್ರೆ ಎಲ್ಲಿ ಅತ್ರ ಅಂದ್ರೆ ಈ ಪಟ ತಂತುಗಳ ವಿಷಯದಲ್ಲಿ, ನಚ ಅತ್ರ ಅತ್ರ ಈ ಪಟ ತಂತುಗಳ ವಿಷಯದಲ್ಲಿ ಪ್ರತಿಕೂಲ ತರ್ಕ ನ ಅಸ್ತಿ, ನಚ ಅತ್ರ ಪ್ರತಿಕೂಲ ತರ್ಕ ಅಸ್ತಿ. ಅದನ್ನು ರೀಅರೇಂಜ್ ಮಾಡಿದ್ರೆ ಅತ್ರ ಚ ಪ್ರತಿಕೂಲ ತರ್ಕ ನ ಅಸ್ತಿ, ಇದಕ್ಕೆ ಪ್ರತಿಕೂಲವಾಗಿ ಪಟತಂತುಗಳಲ್ಲಿ ನಮಗೆ ಪ್ರತಿಕೂಲವಾದ ತರ್ಕ ಯಾವುದಿಲ್ಲ, ಅಂದ್ರೆ ಇನ್ಕನ್ಸಿಸ್ಟೆಂಟ್ ಏನು ಇಲ್ಲ, ಕ್ವೈಟ್ ಲಾಜಿಕಲಿ ಪಾಸಿಬಲ್ ಪ್ರಪೋಸಿಷನ್ ಅಂತ ಹೇಳ್ತಾ ಇದ್ದಾರೆ. ಯದಿ ಘಟಸ್ಯ ಘಟಯೇವ ಕಾರಣಂ ನ ಸ್ಯಾತ್ ತರ್ಹಿ ಇದಮಾಪಾದ್ಯತ ಇತಿ ಅಂತ. ಅಂದ್ರೆ ಘಟಸ್ಯ ಘಟಯೇವ ಕಾರಣ ನ ಸ್ಯಾತ್, ಘಟಕ್ಕೆ ಘಟವೇ ಕಾರಣ ಆಗಲಿಲ್ಲ ಅಂತ ಹೇಳಿದರೆ ಇದು ಆಪಾದ್ಯತ ಐತಿ. ಏನ ಈ ದೋಷ ಬರುತ್ತೆ ಅಂದ್ರೆ ನೀವು ಘಟಕ್ಕೆ ಘಟ ಕಾರಣವಾಯಿತು, ಆ ಘಟಕ್ಕೆ ಅದೇ ಕಾರಣವಾಯಿತು ಅಂದ್ರೆ ದೋಷ ಆಗುತ್ತೆ. ಇಲ್ಲದೆ ಕಾರಣವಾಗಲಿಲ್ಲ, ಘಟದಿಂದ ಘಟ ಬಂತು ಅಂತ ಹೇಳಿದೆ. ಕಾರಣವಾಗಲಿಲ್ಲ, ಘಟದಿಂದ ಘಟ ಬಂದಂತೆ ಯಾಕೆ ಹೇಳ್ತೀರಾ? ಅದು ಅರ್ಥವಿಲ್ಲದೆ ಮಾತು. ಸೊ ನೀವು ಹಾಗೆ ಹೇಳಿದ್ರು ಕೂಡ ಘಟದಿಂದ ಘಟ ಬಂತು ಅಂತ ಹೇಳಿದ್ರೆ ಅದು ಅನಿಷ್ಟವೇ ಆಗತ್ತೆ, ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಪೇಕ್ಷೆಯ ಪೂರ್ವಭಾವಿತ್ವಸ್ಯ ಅಪ್ರಾಮಾಣಿಕತ್ವಾದ ಅಂದ್ರೆ ಸಮಥಿಂಗ್ ಕೆನಾಟ್ ಸೀ ಇಟ್ ಸೆಲ್ಫ್. ಸೊ ಅಪೇಕ್ಷೆಯ ದಟ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಇಟ್ ಸೆಲ್ಫ್ ಪೂರ್ವಭಾವಿತ್ವಸ್ಯ ಪ್ರಿಸಿಡೆನ್ಸ್ ಅನ್ನುವುದು ಆಫ್ ದಿ ಪ್ರಿಸಿಡೆನ್ಸ್ ಅಪ್ರಾಮಾಣಿಕತ್ವಾದು ಇಸ್ ನಾಟ್ ಅ ವ್ಯಾಲಿಡ್ ಸಿಚುಯೇಷನ್. ಸೊ ಸಮಥಿಂಗ್ ಪ್ರಿಸೀಡಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಎ ವ್ಯಾಲಿಡ್ ಸಿಚುಯೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ವ್ಯಾಹತತ್ವೇನ ಅಂಗೀಕರ್ತು ಅನುಚಿತತ್ವಾಚ ಅಂತೇಳಿ. ವ್ಯಾಹತತ್ವೇನ ಅಂಗೀಕರ್ತು ಅಂದ್ರೆ ಏನಾಯ್ತು, ಕಾರ್ಯಕಾರಣಗಳನ್ನು ತಗೊಂಡಾಗ ವ್ಯಾಹತತ್ವವು ವ್ಯಾಹತತ್ವದಿಂದಲೂ ಒಪ್ಪಲಕ್ಕಿಲ್ಲ, ಅನುಚಿತ ವ್ಯಾಹತತ್ವದಿಂದ ಒಪ್ಪಲಕ್ಕಿಲ್ಲ ಅಂದ್ರೆ ಅರ್ಥ ಏನು ಅಂತ ಹೇಳಿದರೆ, ನಿಮಗೆ ಈಗ ಮಡಿಕೆಯಿಂದ ಅದೇ ಮಡಿಕೆಯಿಂದ ಅದೇ ಮಡಿಕೆ ಬಂತು ಅಂತ ಹೇಳಿದರೆ ಅದು ನೀವು ವ್ಯಾಹತ ಅಂದ್ರೆ ಏನಾಯ್ತು, ಮಡಿಕೆ ಸೆಕೆಂಡ್ ಮಡಿಕೆ ಎಕ್ಸ್ ಒನ್ ಎಕ್ಸ್ ಟೂ ನಲ್ಲಿ ಎಕ್ಸ್ ಟೂ ಅನ್ನುವುದು ಅದು ಇನ್ನೂ ಇಲ್ಲ ಅಂತ ವ್ಯಾಹತತ್ವದಿಂದ ಒಪ್ಪಿದರೆ, ಅಂದ್ರೆ ಎಕ್ಸ್ ಒನ್ ಇದೆ ಎಕ್ಸ್ ಟೂ ಇಲ್ಲ ಅಂತ ವ್ಯಾಹತತ್ವದಿಂದ ಒಪ್ಪಿದರೆ ಅದು ಅನುಚಿತ. ಯಾಕಂದ್ರೆ ಎಕ್ಸ್ ಒನ್ ಇದೆ ಅಂತ ಹೇಳಿದ್ರೆ ಎಕ್ಸ್ ಇದ್ದಂತೆ, ಎಕ್ಸ್ ಒನ್ ಎಕ್ಸ್ ಟೂ ಆರ್ ಐಡೆಂಟಿಕಲ್, ಎಕ್ಸ್ ಒನ್ ಇದೆ ಎಕ್ಸ್ ಟೂ ಇನ್ನು ಇಲ್ಲ ಅಂತ ನೀವು ವ್ಯಾಹತತ್ವ ಮಾಡಿದೆ. ವ್ಯಾಹತತ್ವ ಅಂದ್ರೆ ಏನು, ಈ ಎಲಿಮಿನೇಷನ್ ನಾನ್ ಎಕ್ಸಿಸ್ಟೆಂಟ್ ಅಂತ ಹೇಳೋದು. ಅದನ್ನು ಒಪ್ಪದೇ ಇದ್ದರೆ ಎಕ್ಸ್ ಟೂ ಬಂದಿಲ್ಲ ಅಂತ ಹೇಳಿದ್ರೆ, ಎಕ್ಸ್ ಟೂ ಇದೆ ಅನ್ನೋದು ಒಪ್ಪದೇ ಇದ್ದರೆ ಆವಾಗ ಹಾಗೆ ಅಂಗೀಕಾರ ಮಾಡೋದು ಅನುಚಿತ. ಯಾಕಂದ್ರೆ ಎಕ್ಸ್ ಒನ್ ಇದೆ ಅಂತ ಹೇಳ್ತಾ ಇದ್ದೀರಾ, ಎಕ್ಸ್ ಟೂ ಇಲ್ಲ ಅಂತ ಹೇಳಿದರೆ ಪಟತಂತುಗಳ ಎಕ್ಸಾಂಪಲ್ ತಗೊಂಡಾಗ ಅರ್ಥ ಆಗುತ್ತೆ. ತಂತುಗಳಿದೆ, ದಾರಗಳಿವೆ, ಇನ್ನು ಬಟ್ಟೆ ಬಂದಿಲ್ಲ, ದಟ್ ಈಸ್ ಪಾಸಿಬಲ್. ಘಟ ಇದೆ, ಇನ್ನು ಘಟ ಬಂದಿಲ್ಲ, ಅದೇ ಘಟ ಇದೆ ಅದೇ ಘಟ ಬಂದಿಲ್ಲ ಅಂತ ಹೇಳಿದರೆ ವ್ಯಾಹತತ್ವದ ದೋಷವೂ ಇದೆ, ಪೂರ್ವಭಾವಿ ದೋಷವೂ ಇದೆ. ಎರಡು ವಿಧವಾದ ಅಂದ್ರೆ ಎರಡು ದೃಷ್ಟಿಕೋನಗಳಿಂದ, ಟೂ ಫ್ಲಾಸ್ ಅಂತಲ್ಲ, ಆತ್ಮಾಶಯ ಫ್ಲಾ ಕ್ಯಾನ್ ಬಿ ಸೀನ್ ಫ್ರಮ್ ಟೂ ಆಂಗಲ್ಸ್, ಫ್ರಮ್ ದ ಆಂಗಲ್ ಆಫ್ ಎಕ್ಸ್ ಒನ್, ಫ್ರಮ್ ದ ಆಂಗಲ್ ಆಫ್ ಎಕ್ಸ್ ಟೂ. ಎರಡರ ದೃಷ್ಟಿಕೋನದಿಂದಲೂ ಕೂಡ ನಾವು ಅದು ಅನುಚಿತ ಇಂಪ್ರಾಪರ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಪೂರ್ವಭಾವಿತ್ವ ತದ್ ಅಭಾವತಿ ಕಾಲೇ ಭಾವ ಅಂತ ಹೇಳಿ. ಪೂರ್ವಭಾವಿತ್ವ ಅಂದ್ರೆ ಏನು, ಅದಕ್ಕೆ ತದ್ ಅಭಾವಕಾವತಿ ಕಾಲೇ ಅದು ಇಲ್ಲದಿರುವಾಗ ಇರುವುದು. ನೀವು ಅದೇ ವಸ್ತು ತಗೊಂಡ್ರೆ ಆ ವಸ್ತು ಇಲ್ಲದಿರುವಾಗ ಆ ವಸ್ತು ಇರುವುದು ಅಂದ್ರೆ ಡಸಂಟ್ ಮೇಕ್ ಸೆನ್ಸ್. ದ ಎಕ್ಸಿಸ್ಟೆನ್ಸ್ ಆಫ್ ಅನ್ ಆಬ್ಜೆಕ್ಟ್ ಬಿಫೋರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೀನಿಂಗ್ಲೆಸ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೇಳ್ತಾ ಇರೋದು ಪೂರ್ವಭಾವಿತ್ವ ತದ್ ಅಭಾವತಿ, ಅಭಾವತಿ ಅಂದ್ರೆ ಅಭಾವವಿರುವ ಇಲ್ಲದಿರುವ ಕಾಲ. ಪೂರ್ವಭಾವಿತ್ವ ಅಂದ್ರೆ ಏನು, ಪೂರ್ವಭಾವಿತ್ವವು ಅನ್ನುವುದು ಶಬ್ದಕ್ಕೆ ತದ್ ಅಭಾವತಿ ಕಾಲೇ ಅದು ಇಲ್ಲದಿರುವಂತಹ ಕಾಲದಲ್ಲಿ ಇರುವುದು. ಇಲ್ಲದಿರುವುದಂತಹ ಕಾಲದಲ್ಲಿ ಇರುವುದು ಅಂತ ಹೇಳಿದ್ರೆ ಸೆಲ್ಫ್ ಕಾಂಟ್ರಡಿಕ್ಟಿವ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ನಚ ಸ್ವ ಅಭಾವತಿ ಕಾಲೇ ಸ್ವಯಂ ಭವತೀತಿ ನ ವ್ಯಾಹತಂ, ಅದು ವ್ಯಾಹತವಾಗುವುದಿಲ್ಲ. ಅಂದ್ರೆ ತಾನು ಇಲ್ಲದಿರುವ ಕಾಲದಲ್ಲಿ ಎಲ್ಲದಿರುವುದು ಅನ್ನುವುದು ಸಾಧ್ಯವಿಲ್ಲ. ಇಲ್ಲದಿರುವುದಲ್ಲ ಕಾಲದಲ್ಲಿ ಇಲ್ಲ ಅಷ್ಟೇ, ಇಲ್ಲದಿರುವ ಕಾಲದಲ್ಲಿ ಇಲ್ಲದಿರುವುದು ಅಂತ ಹೇಳಿದ್ರೆ ಹೇಗಾಗುತ್ತೆ? ಇಲ್ಲದಿರುವುದ ಕಾಲದಲ್ಲಿ ಇಲ್ಲದಿರುವುದು ಅಷ್ಟೇ, ಅದು ಇಲ್ಲ ಅಂತ ಹೇಳಿದರೆ ಅದು ವ್ಯಾಹತವಾಗುತ್ತೆ. ಸೊ ದಟ್ ಮೀನ್ಸ್ ಇಸ್ ಆಕ್ಚುಲಿ ಟ್ರಿಪಲ್ ನೆಗೆಟಿವ್. ನಚ ಸ್ವ ಅಭಾವತಿ ಕಾಲೇ ಸ್ವಯಂ ಭವತಿ ಇತಿ ನ ವ್ಯಾಹತಂ, ಟ್ರಿಪಲ್ ನೆಗೆಟಿವ್ ಆಕ್ಚುಲಿ. ಸೊ ಆ ಟ್ರಿಪಲ್ ನೆಗೆಟಿವ್ ಇಟ್ಕೊಂಡಾಗ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಏ ನಿಮಗೆ ಅದು ಇಲ್ಲದಿರುವಾಗ ಅದು ಇಲ್ಲದೇ ಇರುವುದು ಅನ್ನೋದನ್ನು ಇಲ್ಲ ಅಂತ ಅಲ್ಲಗಳಿಸಿದ್ರೆ ಅದು ವ್ಯಾಹತವಾಗುತ್ತೆ. ಅದು ಸೊ ಅದಕ್ಕೆ ಫ್ರಮ್ ಬೋತ್ ದ ಆಂಗಲ್ಸ್ ಎಕ್ಸ್ ಒನ್ ಲೀಡಿಂಗ್ ಟು ಎಕ್ಸ್ ಟೂ ಅಂತ ಹೇಳಿದ್ರೆ ದೇರ್ ಇಸ್ ಅ ಪ್ರಾಬ್ಲಮ್ ಫ್ರಮ್ ಎಕ್ಸ್ ಒನ್ ಪಾಯಿಂಟ್ ಆಫ್ ವ್ಯೂ, ದೇರ್ ಇಸ್ ಅ ಪ್ರಾಬ್ಲಮ್ ಫ್ರಮ್ ಎಕ್ಸ್ ಟೂ ಪಾಯಿಂಟ್ ಆಫ್ ವ್ಯೂ. ಎರಡರ ಪಾಯಿಂಟ್ ಆಫ್ ವ್ಯೂ ಇಂದಲೂ ಕೂಡ ನಮಗೆ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನಚೇತ್ ಪೂರ್ವಭಾವಿತ್ವ ಅಂಗೀಕ್ರಿಯತೆ ತದಾ ನ ಸ್ವಸ್ಯ ಸ್ವಯಂ ಕಾರಣಂ ಅಂತೇಳಿ. ಹಾಗ ನಾವು ಈ ಪೂರ್ವಭಾವಿತ್ವ ನಚೇತ್ ಹಾಗಿಲ್ಲ ಅಂತ ಹೇಳಿದ್ರೆ ಪೂರ್ವಭಾವಿತ್ವ ಅಂಗೀಕ್ರಿಯತೆ ಅಂದ್ರೆ ಪೂರ್ವಭಾವಿತ್ವವನ್ನು ನಾವು ಒಪ್ಪಿಕೊಂಡರೆ
ಆವಾಗ ತದಾ ನ ಸ್ವಸ್ಥ ಸ್ವಯಂ ಕಾರಣ, ನಿಮಗೆ ಪೂರ್ವಭಾವಿತ್ವವನ್ನು ಒಪ್ಪಿದರೂ ಇಲ್ಲ ಯಾಗ ಮಾಡಿದ್ರು ಕೂಡ ನಿಮ್ಗೆ ವ್ಯಾಹತ, ತದಾ ನ ಸ್ವಸ್ಥ ಸ್ವಯಂ ಕಾರಣ. ಸೊ ಬೇಸಿಕ್ ಆಗಿ ಇದು ಕಾಮನ್ ಸೆನ್ಸ್ ಗೆ ನಮ್ಗೆ ಗೋಚರವಾಗುವುದೇ, ಒಂದು ಲಾಜಿಕಲ್ ಟರ್ಮ್ಸ್ ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಸಂದೇಹ ಎಲ್ಲಿ ಬರುತ್ತಂದ್ರೆ ಯಾರು ಹೇಳ್ತಾರೆ, ನೋ ಬಡಿ ವಿಲ್ ಸೇ ದ ಪಾರ್ಟ್ ಕೇಮ್ ಫ್ರಮ್ ಇಟ್ ಸೆಲ್ಫ್ ಅಂತ ಯಾರು ಹೇಳೋದಿಲ್ಲ. ಯಾಕೆ ಇದು ಬರುತ್ತೆ ಅಂತ ಅಂದ್ರೆ ನಾನು ನಿಮ್ಗೆ ಉದಾಹರಣೆಯನ್ನು ಕೊಟ್ಟಿದೆ. ಏನಂತ ಹೇಳಿದ್ರೆ ಉಪಾಧಿ ಕಂಡದಲ್ಲಿ ಬಂತು ಅಂತ ಹೇಳುವಾಗ ಅಲ್ಲಿ ಹೇಳಿದೆ, ನಿಮಗೆ ಸೇಮ್ ಎಕ್ಸ್ ಕೇಮ್ ಔಟ್ ಆಫ್ ಎಕ್ಸ್ ಅಂತ ಯಾರು ಹೇಳೋದಿಲ್ಲ, ಬಿಕಾಸ್ ಹೇಳುವಾಗಲೇ ಕಷ್ಟ. ಯುವರ್ ಓನ್ ಕಾನ್ಶಿಯಸ್, ಯುವರ್ ಓನ್ ವರ್ಡ್ ಫ್ಯಾಕಲ್ಟಿ ಡಸಂಟ್ ಲೆಟ್ ಯು ಸೇ ದಟ್ ವರ್ಡ್ ಎಕ್ಸ್ ಕೇಮ್ ಔಟ್ ಆಫ್ ಎಕ್ಸ್ ಅಂತ. ಯಾರು ಬುದ್ಧಿರು ಅವನು ಹೇಳೋದಿಲ್ಲ. ಅವನೇನು ಹೇಳ್ತಾನೆ, ಎಕ್ಸ್ ಕೇಮ್ ಫ್ರಮ್ ವೈ ಅಂತ. ಎರಡು ಬೇರೆ ಬೇರೆ ವಸ್ತುಗಳಂತೆ ಕಾಣುತ್ತೆ, ಬಟ್ ಎಕ್ಸ್ ಅಂಡ್ ವೈ ಐಡೆಂಟಿಕಲ್ ಅಂತ ಎಲ್ಲೋ ಗೂಢವಾಗಿರುತ್ತದೆ. ಎಕ್ಸ್ ಇಸ್ ಐಡೆಂಟಿಕಲ್ ಟು ವೈ ಅನ್ನೋದು ಗೂಢವಾಗಿರುತ್ತೆ. ಎಕ್ಸ್ ಇಂದ ವೈ ಬಂತು, ಆರ್ ವೈ ಇಂದ ಎಕ್ಸ್ ಬಂತು, ಹೇಗೆ ಹೇಳಿದ್ರು ಕೂಡ ಎಕ್ಸ್ ಇಂದ ವೈ ಬಂತು. ಸೊ ಎಕ್ಸ್ ಇಂದ ವೈ ಬಂತು ಅಂತ ಹೇಳಿದ್ರೆ ಏನ್ ತಪ್ಪು? ಕರೆಕ್ಟ್, ಎಕ್ಸ್ ಇಂದ ವೈ ಬರ್ಬೋದು, ದೇ ಆರ್ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ ಅಂದ್ರೆ. ಬಟ್ ಅವ್ರಿಗಿಲ್ಲ, ಎಕ್ಸ್ ಅಂಡ್ ವೈ ಆರ್ ದ ಸೇಮ್ ಥಿಂಗ್ ಅಂತ ಹೇಳಿದ್ರೆ, ಏ ವೇಟ್ ಎ ಮಿನಿಟ್, ಯು ಆರ್ ಸೇ ಸೇಮ್ ಥಿಂಗ್ ದೆನ್ ನೋ ಇಟ್ ಡಸಂಟ್ ಎಕ್ಸ್. ಇಫ್ ದೇ ಆರ್ ಡಿಫ್ರೆಂಟ್ ಥಿಂಗ್ಸ್, ಎಸ್ ಇಟ್ಸ್ ಪಾಸಿಬಲ್. ತಂತುಗಳಿಂದ ಬಟ್ಟೆ ಬರ್ಬೋದು, ಘಟದಿಂದ ಘಟವೇ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದೇನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನತೆ ಏವಂ ಅಪಾದಕಂ ಅಂತೇಳಿ, ನಚೇತ್ ಪೂರ್ವಭಾವಿತ್ವ ಅಂಗೀಕರಿಸಿ ತದಾ ನ ಸ್ವಸ್ಯ ಸ್ವಯಂ ಕಾರಣ, ಅದಕ್ಕೆ ಅದೇ ಕಾರಣವಾಗುವುದು ಸಾಧ್ಯವಿಲ್ಲ. ನತೆ ಏವಮೇವ ಆಪಾದಕಂ ಪ್ರತಿ ಆಪಾದಯಿತು ಶಕ್ಯತ ಇತಿ ಪಂಚಾಂಗಾನಿ ಅಂತ ಹೇಳಿ, ಆ ಕಾರಣದಿಂದ ನತೆ ಏವಮೇವ ಆಪಾದಕಂ ಪ್ರತ್ಯಪಾದಯಿತು ಶಕ್ಯತ ಇತಿ ಪಂಚಾಂಗಾನಿ ಅಂತೇಳಿ, ಪಂಚಾಂಗಗಳಲ್ಲಿ ಆತ್ಮಾಶ್ರಯವನ್ನು ನಮಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಹೇಳಿ ಪಂಚಾಂಗಗಳಿಗೆ ಸಿಮಿಲರ್ ಆರ್ಗ್ಯುಮೆಂಟ್ ಯು ಕೆನ್ ಟೇಕ್. ಉದಾಹರಣೆಗೆ ಆತ್ಮಾಶ್ರಯತ್ವವನ್ನು ಹೇಳಿದಂತೇನೆ ಅನ್ಯೋನ್ಯಾಶ್ರಯತ್ವವನ್ನು ಹೇಳುವುದು. ಅನ್ಯೋನ್ಯಾಶ್ರಯ ಅಂದ್ರೇನು? ಒಂದು ಮಡಿಕೆಯಿಂದ, ಮಡಿಕೆ ಒನ್ ಇಂದ ಮಡಿಕೆ ಟೂ ಬಂತು, ದೇರ್ ಆರ್ ಟು ಡಿಫ್ರೆಂಟ್ ಮಡಿಕೆ, ಡಿಫ್ರೆಂಟ್ ಪಾರ್ಟ್ಸ್. ದೆನ್ ಮಡಿಕೆ ಟೂ ಇಂದ ಮಡಿಕೆ ಒನ್ ಬಂತು, ಅಲ್ಲಿಗೆ ಗೊಂದಲ ಆಗುತ್ತೆ. ಮಡಿಕೆ ಒನ್ ಇಂದ ಮಡಿಕೆ ಟೂ ಬಂತು ಅಂತ ಹೇಳಿದರೆ ಓಕೆ, ಮಡಿಕೆ ಒನ್ ಇಂದ ಮಡಿಕೆ ಟೂ ಬಂತು, ಆರ್ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವು ಬಂತು, ಆ ಎರಡು ವಸ್ತುಗಳು ಬೇರೆ ಆಗಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇದೆ. ಇಲ್ಲ ಇಲ್ಲ, ನೀವು ಎ ಇಂದ ಬಿ ಬಂತವು ಬೇರೆ ಆಗಿದೆ, ಆದರೆ ಮತ್ತು ಬಿ ಇಂದ ಎ ಬಂತು, ಎ ಇಂದ ಬಿ ಬಂತು, ಬಿ ಇಂದ ಮತ್ತು ಎ ಬಂತು ಅಂತೇಳಿ ದೇರ್ ಇಸ್ ಎ ಪ್ರಾಬ್ಲಮ್. ಇಲ್ಲಿ ನೀವು ಇಷ್ಟು ನಾವು ಯಾವ್ದು ಆತ್ಮಾಶ್ರಯದಲ್ಲಿ ಏನೇನು ಓದಿದ್ದೀವೋ ಅದೆಲ್ಲವನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಹೇಗೆ ಅಪ್ಲೈ ಮಾಡ್ಕೊಳ್ತೀರಾ? ಎ ಅನ್ನುವುದಕ್ಕೆ ಎ ಅನ್ನುವುದು ಕಾರಣ, ಬಿ ಅನ್ನುವುದು ಕಾರ್ಯ, ಎ ಅನ್ನುವ ಕಾರಣದಿಂದ ಬಿ ಅನ್ನುವ ಕಾರ್ಯ ಬಂತು, ಆಮೇಲೆ ಬಿ ಅನ್ನುವುದು ಕಾರಣವಾಯಿತು, ಎ ಅನ್ನುವುದು ಕಾರ್ಯವಾಯಿತು, ಆವಾಗ ಬಿ ಅನ್ನುವ ಕಾರಣದಿಂದ ಎ ಅನ್ನುವ ಕಾರ್ಯ ಬಂತು. ಮೊದಲು ಎ ಕಾರಣವಾಗಿತ್ತು, ಎ ಇಂದ ಬಿ ಬಂತು, ಬಿ ಇಂದ ಎ ಬಂತು, ಎ ಇಂದ ಬಿ ಬಂತು, ಬಿ ಇಂದ ಎ ಬಂತು. ಇದು ಅಲ್ಲಿಗೆ ಸುತ್ತಾಡ್ತಾ ಇರುತ್ತೆ. ಆದ್ದರಿಂದ ಇದನ್ನು ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಅದನ್ನು ಇಲ್ಲಿ ವಿಸ್ತಾರ ಮಾಡಲಿಲ್ಲ, ಈ ಆತ್ಮಾಶ್ರಯವನ್ನು ಮಾತ್ರ ಚೆನ್ನಾಗಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಮಿಕ್ಕದ್ದೆಲ್ಲದಕ್ಕೂ ಹೀಗೆ ನೀವು ಹಾಕೊಳ್ರಿ, ಅನ್ಯೋನ್ಯಾಶ್ರಯಕ್ಕೂ ಇದೇ ಲಾಜಿಕ್ ಅಪ್ಲೈ, ಜಸ್ಟ್ ಈ ಚೇಂಜ್ ದ ವರ್ಡ್ಸ್ ಎ ಲಿಟಲ್ ಬಿಟ್. ಚಕ್ರಕಾಶ್ರಯತ್ವಕ್ಕೂ ಅದೇ, ಅನವಸ್ಥೆಗೂ ಅದೇ, ಇವೆಲ್ಲದಕ್ಕೂ ಕೂಡ ಸಿಮಿಲರ್ ವರ್ಡ್ಸ್ ನೀವು ಹಾಕೋಬಹುದು. ಬಟ್ ಮುಂಚೆ ಮುಂಚೆ ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ಏವಂ ಇಲ್ಲಿ ಶಕ್ಯತಾ ಇದೆ ಪಂಚಾಂಗಾನಿ, ಏವಂ ಗುಣಪ್ತಾವಪಿ ತಜ್ಞಾನಸ್ಯ ತಜ್ಞಾನಂ ಪ್ರತಿ ಪೂರ್ವಭಾವಿತ್ವಂ ಅಪಾದ್ಯಂ ಅಂತೇಳಿ ನಾವು ಇಲ್ಲಿವರೆಗೂ ಉತ್ಪಾದನೆದ್ದು ಹೇಳಿದ್ದಾರೆ. ನಾವು ನೋಡಿದ ಮೊದಲು ನೋಡಿದ ತಸ್ಯೈವ ಉತ್ಪತ್ತಿ ಜ್ಞಪ್ತ್ಯರ್ಥಂ ಅಂತೇಳಿ, ಒಂದು ವಸ್ತುವಿನಿಂದ ಅದೇ ವಸ್ತು ಬರುವುದಾಗಲಿ, ಒಂದು ವಸ್ತುವಿನ ತಿಳುವಳಿಕೆಯಿಂದ ಅದೇ ವಸ್ತುವಿನ ತಿಳುವಳಿಕೆ ಬರುವುದು ಅಂತ ಹೇಳಿದರೆ ಅದು ಕೂಡ ಆತ್ಮಾಶ್ರಯವೇ. ಎರಡು, ಒಂದು ವಸ್ತು ನಿಷ್ಠೆ ಇದ್ದದ್ದು, ಇನ್ನೊಂದು ವಿಷಯ ನಿಷ್ಠೆ ಇರುವಂತಹದ್ದು. ಸೊ ಅದನ್ನು ಎರಡು ವಿಧವಾಗಿ ಕೂಡ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ದ್ವಯೋ ಇತರೇತರ ಕಾರಣತ್ವ ಅಂಗೀಕಾರೇ ತು ಅನ್ಯೋನ್ಯ ಅಪೇಕ್ಷೆಯ ಪೂರ್ವಭಾವಿತ್ವ ರೂಪಂ ಅನ್ಯೋನ್ಯಾಶ್ರಯತ್ವ ಅಪಾದ್ಯಂ ಅಂತೇಳಿ. ಸೊ ಬಹೂನಾಂ ಚಕ್ರಕವತ್ ಕಾರ್ಯಕಾರಣ ಭಾವ ಅಭ್ಯುಪಗಮೆ, ಇಲ್ಲಿ ಒಂದು
ಕೋಶ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಭ್ಯುಪಗಮ ಅಂತ ಹೇಳಿ, ಅಭ್ಯುಪಗಮ ಅಂತ ಹೇಳಿದರೆ ಏನು? ಅಭ್ಯುಪಗಮ ಅಂದರು ಅಪೇಕ್ಷಾಂಗೀಕಾರ ಅಂತ ಹೇಳಿದರು ಒಂದೇ. ಅಭ್ಯುಪಗಮ ಅಂದ್ರೆ ಅಗ್ರೀಯಿಂಗ್, ಆಕ್ಸೆಪ್ಟಿಂಗ್ ಸಮಥಿಂಗ್, ಇದು ಹೀಗೆ ಅಂತ ಒಪ್ಪಿಕೊಂಡು ಹೋಗುವುದು, ಅದನ್ನು ಒಪ್ಪಿ ಮುಂಚೆ ನಡೆಯುವುದು ಅಭ್ಯುಪಗಮ. ಅದಕ್ಕೆ ಒಂದು ಅಭ್ಯುಪಗಮವಾದ ಅಂತಲೂ ಕರೀತಾರೆ. ಅಲ್ಲಿ ದೋಷವನ್ನು ಇದು ಅಭ್ಯುಪಗಮವಾದ, ವಾಟ್ ಎವರ್ ಈಸ್ ಟು ಬಿ ಪ್ರೂವನ್ ಯು ಅಸ್ಯೂಮ್ ದಟ್ ಇಟ್ ಸೆಲ್ಫ್, ಅದಕ್ಕೆ ಅಭ್ಯುಪಗಮವಾದ ಅಂತ ಕರೀತಾರೆ. ಅಭ್ಯುಪಗಮ ಅಂತ ಹೇಳಿದರೆ ಅಭಿತಃ ಉಪಗಮ, ಅಂದರೆ ಯಾವುದು ಒಪ್ಪಬೇಕಾಗಿದೋ ಅದನ್ನು ಒಪ್ಪಿಬಿಡುವುದು, ಅದಕ್ಕೆ ಅಭ್ಯುಪಗಮವಾದ ಅಂತಲೂ ಕರೀತಾರೆ. ಅದನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಕಾರಣ ಸಂಖ್ಯಾತ ಅನ್ಯೋನ್ಯಾಪೇಕ್ಷೆಯ ಪೂರ್ವಭಾವಿತ ರೂಪಂ ಅನ್ಯೋನ್ಯಾಶ್ರಯತ್ವ ಆಪಾದ್ಯಂ ಬಹುನಾಂ ಚಕ್ರಕವತ್ ಕಾರ್ಯಕಾರಣ ಅಭಾವ ಕಾರ್ಯಕಾರಣ ಭಾವಾಭ್ಯುಪಗಮೆ, ಅಂದ್ರೆ ಅನೇಕ ಬಹುನಾಂ ಅನೇಕ ವಿಷಯಗಳ ಅನೇಕ ವಸ್ತುಗಳಿಂದ ಚಕ್ರವತ್ ಚಕ್ರದಂತೆ ಕಾರ್ಯಕಾರಣ ಭಾವಂ ಅಭ್ಯುಪಗಮೆ, ಕಾರ್ಯಕಾರಣ ಭಾವವನ್ನು ಒಪ್ಪಿದರೆ ಪೂರ್ವಭಾವಿತ್ವ ಲಕ್ಷಣಂ ಚಕ್ರಕಾಶ್ರಯತ್ವ, ಅಂದರೆ ಏನು? ಸರ್ಕ್ಯುಲರ್ ರಿಲೇಯನ್ಸ್, ಎ ಅನ್ನುವ ವಸ್ತುವಿನಿಂದ ಬಿ ಅನ್ನುವ ವಸ್ತು ಬಂತು, ಬಿ ಅನ್ನುವ ವಸ್ತುವಿನಿಂದ ಸಿ ಅನ್ನುವ ವಸ್ತು ಬಂತು, ಸಿ ಅನ್ನುವ ವಸ್ತುವಿನಿಂದ ಎ ಅನ್ನುವ ವಸ್ತು ಬಂತು, ಮತ್ತು ಮತ್ತು ಎಯಿಂದ ಬಿ ಬಂತು, ಬಿ ಇಂದ ಸಿ ಬಂತು, ಸಿ ಇಂದ ಎ ಬಂತು, ಎ ಬಿ ಸಿ ಎ ಬಿ ಸಿ ಹೀಗೆ ಸರ್ಕಲ್ ಕೊಡಿತಾ ಇರುತ್ತೆ. ಅದನ್ನು ಚಕ್ರಕಾಶ್ರಯ ಅಂತ ಕರೀತಾರೆ, ಅಂದ್ರೆ ಸರ್ಕ್ಯುಲರ್ ರಿಲಯನ್ಸ್. A led to B, B led to C, C led to A. A, B, C, A, B, C, A, B, C, A, B, C, A, ಸರ್ಕಲ್ ಸೈಕಲ್ ಕೊಡ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪೂರ್ವಭಾವಿತ್ವ ಲಕ್ಷಣಂ ಚಕ್ರಕಾಶ್ರಯತ್ವ. ಇದು ಕೂಡ ಎ ಅನ್ನುವ ವಸ್ತುವಿನಿಂದ ಬಿ ಅನ್ನುವ ವಸ್ತು ಹುಟ್ಟಿ ಬಂತು, ಬಿ ಅನ್ನುವ ವಸ್ತುವಿನಿಂದ ಸಿ ಅನ್ನುವ ವಸ್ತು ಹುಟ್ಟಿ ಬಂತು, ಸಿ ಅನ್ನುವ ವಸ್ತುವಿನಿಂದ ಎ ಅನ್ನುವ ವಸ್ತು ಹುಟ್ಟಿ ಬಂತು ಅನ್ನುವುದು ಚಕ್ರಕಾಶ್ರಯ ಹೇಗಾಗತ್ತೋ, ಸರ್ಕ್ಯುಲರ್ ರಿಲಯನ್ಸ್ ಹೇಗಾಗತ್ತೋ, ಹಾಗೆ ಎ ಅನ್ನುವ ವಸ್ತುವಿನ ತಿಳುವಳಿಕೆಯಿಂದ ಬಿ ಅನ್ನುವ ವಸ್ತುವಿನ ತಿಳುವಳಿಕೆ ಬಂತು, ಬಿ ಅನ್ನುವ ವಸ್ತುವಿನ ತಿಳುವಳಿಕೆಯಿಂದ ಸಿ ಅನ್ನುವ ವಸ್ತುವಿನ ತಿಳುವಳಿಕೆ ಬಂತು, ಸಿ ಅನ್ನುವ ವಸ್ತುವಿನ ತಿಳುವಳಿಕೆಯಿಂದ ಮತ್ತು ಎ ಅನ್ನುವ ವಸ್ತುವಿನ ತಿಳುವಳಿಕೆ ಬಂತು ಅಂತ ಹೇಳಿದರೆ ಅದು ಕೂಡ ಅಂದ್ರೆ ಜ್ಞಪ್ತಿ ವಿಷಯದಲ್ಲಿ ಕೂಡ, ವಸ್ತು ವಿಷಯದಲ್ಲಿ ಮಾತ್ರವಲ್ಲ ಜ್ಞಪ್ತಿ ವಿಷಯದಲ್ಲಿ ಕೂಡ ಹಾಗೆ ಆಗತ್ತೆ. ಬಹುನಾಂ ಚಕ್ರಕವತ್ ಕಾರ್ಯಕಾರಣ ಭಾವಾಭ್ಯುಪಗಮೆ ಪೂರ್ವಭಾವಿತ್ವ ಲಕ್ಷಣಂ ಚಕ್ರಕಾಶ್ರಯತ್ವ ಅಂತೇಳಿ ಅನವಸ್ಥಿತ ಅಸಿದ್ಧ ಕಾರಣ ಅಪೇಕ್ಷೆಯ ಮೂಲಕ್ಷಯ ಅಪರನಾಮಕ ಪ್ರತೀತ ಕಾರ್ಯ ವಿಲೋಪ ಲಕ್ಷಣ ಅನವಸ್ಥ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕಾಗಿದ್ದಂತ ವಿಷಯ. ಚಕ್ರಕಾಶೆಯವರೆಗೂ ಹೇಳಿದ್ದಾರೆ, ಅಲ್ಲಿವರೆಗೂ ಇಟ್ ಈಸ್ ಮಚ್ ಈಸಿಯರ್ ಟು ಕಾಂಪ್ರಿಹೆಂಡ್ ಎ ಇಂಪ್ಲೈಸ್ ಬಿ, ಬಿ ಇಂಪ್ಲೈಸ್ ಸಿ, ಸಿ ಇಂಪ್ಲೈಸ್ ಸಿ ಅನ್ನುವುದು ಚಕ್ರಕಾಶೆ. ಅನವಸ್ಥ ದೋಷ ಅಂದ್ರೆ ಇನ್ಫೈನೈಟ್ ರಿಗ್ರೆಸ್. ಈ ಇನ್ಫೈನೈಟ್ ರಿಗ್ರೆಸ್ ಅನ್ನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದಾರೆ. ಹಾಗೆ ಅಂದ್ರೆ ಅನವಸ್ಥಿತ ಅಸಿದ್ಧ ಕಾರಣ ಅಪೇಕ್ಷಾಯ, ಅಂದರೆ ಈ ಕಾರ್ಯ ಎ ಅನ್ನುವ ವಸ್ತು ಯಾವುದರಿಂದ ಬಂತು ರೀ, ಬಿ ಅನ್ನುವ ವಸ್ತುವಿನಿಂದ ಬಂತು, ಬಿ ಅನ್ನುವ ವಸ್ತು ಯಾವುದರಿಂದ ಬಂತು, ಸಿ ಇಂದ ಬಂತು, ಇನ್ನ ಎ ಬಿ ಸಿ ಅಂತ ಹೇಳಿದ್ರೆ ಎ ಒನ್ ಎ ಟು ಬಿದೆ, ಎ ಒನ್ ಕೇಮ್ ಫ್ರಮ್ ಎ ಟು, ಎ ಟು ಕೇಮ್ ಫ್ರಮ್ ಎ ತ್ರೀ, ಎ ತ್ರೀ ಕೇಮ್ ಫ್ರಮ್ ಎ ಫೋರ್, ಅಲ್ಲಿ ಸರ್ಕ್ಯುಲರ್ ಆಗೋದಿಲ್ಲ ಅಂತ ಮತ್ತೆ ಎ ಒನ್ಗೆ ಬರೋದಿಲ್ಲ, ಎ ಫೋರ್ ಕೇಮ್ ಫ್ರಮ್ ಎ ಫೈವ್, ಎ ಫೈವ್ ಕೇಮ್ ಫ್ರಮ್ ಎ ಸಿಕ್ಸ್, ಹೀಗೆ ಹೋಗ್ತಾ ಇರುತ್ತೆ. ಕೊನೆಯಲ್ಲಿ ನಾವು ಹೇಳಿದಲ್ಲ ಪ್ರತ್ಯಕ್ಷದಲ್ಲಿಯೋ ಆಗಮದಲ್ಲಿಯೋ ಪರ್ಯವಸಾನವಾಗಬೇಕು, ಇಟ್ ಹ್ಯಾಸ್ ಟು ಎಂಡ್. ಬಟ್ ಹಾಗಿಲ್ಲ ಲಾಜಿಕ್ನಲ್ಲಿ, ಅದಕ್ಕೆ ನಾವು ಅನವಸ್ಥ ಅನ್ನೋದು ಇಲ್ಲಿ ಬರ್ಲಕ್ಕೆ ಅವಕಾಶವಿದೆ ಅಂತೇಳಿ ನಾವು ನೋಡಿದ್ದೀವಿ. ಅನವಸ್ಥ ಅನ್ನೋದು ಬರಬೇಕಂದ್ರೆ ನಿಮಗೆ ಕಾರಣ ಕಾರ್ಯ ಚೈನ್ ಹಾಕೊಂಡಾಗ ಅನವಸ್ಥಿತ ಅಸಿದ್ಧ ಕಾರಣ ಅಪೇಕ್ಷಾಯಾಮ್ ಮೂಲಕ್ಷಯ ಅಪರನಾಮಕ ಇಲ್ಲ ಮೂಲಕ್ಷಯಾಪರನಾಮಕ ಪ್ರತೀತ ಕಾರ್ಯ ವಿಲೋಪ ಲಕ್ಷಣ ಅನವಸ್ಥ ಅಂತೇಳಿ. ಅಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಅನವಸ್ಥಿತ ಅಂದ್ರೆ ಅಸಿದ್ಧ ಕಾರಣ ಅಪೇಕ್ಷಾಯ, ಅಂದ್ರೆ ಈ ಕಾರಣ ಕಾರ್ಯ ಚೈನ್ ಇದೆ ನೋಡ್ರಿ, ಈ ಚೈನ್ ನಲ್ಲಿ ಎ ಒನ್ ನಿಂದ ಎ ಟು ಬಂತು, ಎ ಟು ಇಂದ ಎ ತ್ರೀ ಬಂತು, ಎ ತ್ರೀ ಇಂದ ಎ ಫೋರ್ ಬಂತು, ಅದರ ಕೊನೆ ಕಾಣೋದಿಲ್ಲ. ಸೊ ಈ ಕಾರಣ ಕಾರ್ಯಗಳ ಚೈನ್ ನಲ್ಲಿ ಕೊನೆಗಾಣದೇ ಇರುವಂತಹದ್ದು ಅದು ಹೇಳ್ತಾ ಇದ್ರೆ ಮೂಲ ಕ್ಷಯಾಪರ ನಾಮಕ ಪ್ರತೀತ ಕಾರ್ಯ ವಿಲೋಪ ಅಂದ್ರೆ ಏನು, ಕಾರ್ಯ ಕಾರಣ ಕಾರ್ಯ ಚೈನ್ ಇದೆ, ಕಾಸ್ ಅಂಡ್ ಎಫೆಕ್ಟ್ ಚೈನ್, ಕಾಸ್ ಅಂಡ್ ಎಫೆಕ್ಟ್ ಚೈನ್. ಈ ಕಾಸ್ಗೆ ಇದು ಎಫೆಕ್ಟ್ ಆಯಿತು, ಆ ಎಫೆಕ್ಟ್ ಇನ್ನೊಂದಕ್ಕೆ ಕಾಸು, ಅದಕ್ಕೆ ಒಂದು ಎಫೆಕ್ಟ್, ಅದು ಇನ್ನೊಂದಕ್ಕೆ ಕಾಸು, ಅದರಿಂದ ಒಂದು ಎಫೆಕ್ಟ್, ಕಾಸ್ ಎಫೆಕ್ಟ್ ಕಾಸ್ ಎಫೆಕ್ಟ್ ಚೈನ್ ಹೋಗ್ತಾ ಇದೆ. ಈ ಕಾಸ್ ಎಫೆಕ್ಟ್ ಅನ್ನುವ ಚೈನ್ಗೆ ಅದು ಪ್ರತೀತ ಕಾರ್ಯ ವಿಲೋಪ ಲಕ್ಷಣ ಅನವಸ್ಥ, ಅಂದ್ರೆ ಯಾವುದು ಪ್ರತೀತವಾಗುವಂತಹ ಕಾರ್ಯ ಅದು ವಿಲೋಪವಾಯಿತು ಅಂದ್ರೆ ಏನು, ದ ಎಂಡ್ ಈಸ್ ನಾಟ್ ಟು ಬಿ ಸೀನ್, ವಿಲೋಪವಾಗುವುದಂದ್ರೆ ಇಸ್ ಅನ್ಸೀನ್, ಇಟ್ ಇಸ್ ನಾಟ್, ಇಟ್ ಯು ಕೆನಾಟ್ ಪಾಯಿಂಟ್ ಔಟ್ ಎನಿ ಕಾನ್ಸೆಪ್ಚುವಲಿ ರಿಯಲೈಸಬಲ್ ಎಂಡ್. ನಮಗೆ ನಮ್ಮ ಆಲೋಚನೆಗೆ ಸಿಗುವಂತಹ ಒಂದು ಕೊನೆ ಗಾಣದೆ ಇರುವುದು. ಆದರೆ ಹಾಗಿರ್ಬೋದಲ್ವ, ಈಗ ಪ್ಲಾಂಟ್ ಕೇಮ್ ಫ್ರಮ್ ದ ಸೀಡ್, ಅದು ಒಂದು ಸೀಡ್ ಒಂದು ಪ್ಲಾಂಟ್ ಇಂದ ಬಂತು, ಆ ಪ್ಲಾಂಟ್ ಇಲ್ಲಿಂದ ಬಂದು ಸೀಡ್ ಇಂದ ಸೀಡೆಡ್ ಕ್ಲಾಸ್ ತಗೊಳಕ್ಕೋ, ಸೀಡ್ಲೆಸ್ ಬೇರೆ ಸೀಡೆಡ್ ತಗೊಂಡ್ರೆ ಆ ಸೀಡ್ ಇಂದ ಪ್ಲಾಂಟ್ ಬಂತು, ಆ ಪ್ಲಾಂಟ್ ಇಲ್ಲಿಂದ ಬಂದು ಒಂದು ಸೀಡ್ ಇಂದ ಬಂತು, ಆ ಸೀಡ್ ಇನ್ನೊಂದು ಪ್ಲಾಂಟ್, ಆ ಪ್ಲಾಂಟ್ ಇನ್ನೊಂದು ಸೀಡ್. ಈ ಚಕ್ರಾಶ್ರಯ ಅಲ್ಲ ಇದು, ಇನ್ಫೈನೈಟ್ ರಿಗ್ರೆಸ್ ಆಗಬಹುದಲ್ಲವ. ಸೊ ಆರ್ ಯು ಸೇಯಿಂಗ್ ದ ಸೀಡ್ ಕೇಮ್ ಫ್ರಮ್ ದ ಪ್ಲಾಂಟ್ ಆರ್ ದ ಪ್ಲಾಂಟ್ ಕೇಮ್ ಫ್ರಮ್ ದ ಸೀಡ್ ಈಸ್ ಎ ಫ್ಲಾ? ಇಲ್ಲ, ಅದು ಫ್ಲಾ ಇಲ್ಲ. ಯಾಕೆ ಅದು ಫ್ಲಾ ಇಲ್ಲ, ಅಲ್ಲಿ ಅನವಸ್ಥ ಅಂತ ಯಾಕೆ ಕರೆಯೋದಿಲ್ಲ ಅದನ್ನ ಅಂತ ಹೇಳಿದರೆ, ಅದು ನಮ್ಗೆ ಪ್ರತ್ಯಕ್ಷ ಗೋಚರ ಸಿದ್ಧ ಕಾರಣ ಇದೆ ಅದು. ಅದಕ್ಕೆ ಹೇಳಿದ್ರೆ ಅನವಸ್ಥಿತ ಅಸಿದ್ಧ ಕಾರಣ ಅಪೇಕ್ಷಾಯಾಮ್, ಅಂದ್ರೆ ಸಿದ್ಧ ಕಾರಣವಿಲ್ಲ ಅಸಿದ್ಧ ಕಾರಣ. ಸಮಥಿಂಗ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್ ಆರ್ ವೆಲ್ ನೋನ್ ಥಿಂಗ್ ಇದ್ದರೆ ಆವಾಗ ಒಪ್ಪುತ್ತೀವಿ ಅದು, ಅದು ಅನವಸ್ಥ ಆಗೋದಿಲ್ಲ. ಯಾವಾಗಾದ್ರೆ ಅದು ಸಿದ್ಧವಿಲ್ಲವೋ, ಪ್ರತ್ಯಕ್ಷ ಸಿದ್ಧವಾಗಲಿಲ್ಲವೋ, ನಮಗೆ ಇಟ್ ಇಸ್ ನಾಟ್ ಕನ್ಸೀವಬಲ್, ಇಟ್ಸ್ ನಾಟ್ ಅವೈಲಬಲ್, ಆವಾಗ ಮೂಲ ಕ್ಷಯಾಪರ ನಾಮಕ ಪ್ರತೀತ ಕಾರ್ಯ ವಿಲೋಪ, ಅಂದ್ರೆ ಕಾರ್ಯ ವಿಲೋಪವಾಯಿತು ಅಂದ್ರೆ ಏನು, ಎಲ್ಲಿಗೋ ಒಂದು ಕಡೆ ಈ ಇದಕ್ಕೆ ಪ್ರತೀತವಾದ ಕಾರ್ಯವಿದೆ, ಅಂದ್ರೆ ವೆಲ್ ನೋನ್ ಕಾರಣ ಕಾರ್ಯಗಳ ಸಂಬಂಧ ವೆಲ್ ನೋನ್ ಫಾರ್ಮ್ ನಲ್ಲಿ ಇದೆ ಅಂತ ಹೇಳುವುದು ವಿಲೋಪವಾಯಿತು. ಲೋಪವಾಯಿತು, ಇಟ್ ಇಸ್ ನಾಟ್ ಟು ಬಿ ಸೀನ್, ವಿಲೋಪವಾಯಿತು ಅಂತ ಹೇಳುವ ಲಕ್ಷಣ ಇದ್ದರೆ, ಆ ಪ್ರಾಪರ್ಟಿ ಇದ್ದರೆ, ಅಂದರೆ ವಿಲೋಪವಾದ ಆಬ್ಸೆನ್ಸ್, ಆಬ್ಸೆನ್ಸ್ ಆಫ್ ರಿಯಲೈಸಬಲ್ ಕಾರ್ಯ, ದಟ್ ಮೀನ್ಸ್ ಎಫೆಕ್ಟ್, ಅದು ಇಲ್ಲ. ಆದ್ದರಿಂದ ಮೂಲಭೂತವಾಗಿ ಎಲ್ಲಿ ಅದು ಸಿದ್ಧವಾಗಲಿಲ್ಲ ಆದ ಕಾರಣದಿಂದ ಅಂತಹ ಒಂದು ಪರಿಸ್ಥಿತಿ ಬಂದರೆ ಅದು ಅಸಿದ್ಧ ಕಾರಣ ಅಪೇಕ್ಷೆ, ಅಂದ್ರೆ ಇಟ್ ಈಸ್ ನಾಟ್ ಎ ವೆಲ್ ಎಸ್ಟಾಬ್ಲಿ ವೆಲ್ ನೋನ್ ಥಿಂಗ್, ಇಟ್ಸ್ ಓನ್ಲಿ ತರ್ಕದಲ್ಲಿ ಮಾತ್ರ ನಿಂತಿದೆ, ಆ ತರ್ಕದಲ್ಲಿ ಮಾತ್ರ ನಿಂತಿದ್ದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂತ ಹೇಳಿದರೆ ಅದು ಅನವಸ್ಥ ಅನ್ನೋದನ್ನು ಕರೀತಾರೆ ಅಂತ ಹೇಳಿ. ಈ ಅನವಸ್ಥಾಗೆ ಅನೇಕ ಎಕ್ಸಾಂಪಲ್ಸ್ ಕೊಡ್ತಾರೆ, ಇನ್ಫೈನೈಟ್ ರಿಗ್ರೆಸ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಒಂದೇನಂತ ಕೊಡ್ತಾ ಇದ್ದಾನೆ, ಒಂದು ಯಾವುದೋ ಒಂದು ತಂತು ತಗೊಳ್ರಿ, ಅದಕ್ಕೆ ಒಂದು ದೆಬ್ಬೆ ತಾಕಿದ್ರು, ಅಲ್ಲಿ ದೆಬ್ಬೆದಾಗಿದಲ್ಲ, ಅಲ್ಲಿ ಕ್ರಾಫ್ಟ್ ಮಾಡ್ಬೇಕು, ಕ್ರಾಫ್ಟ್ ಮಾಡ್ಲಿಕ್ಕೆ ಅದದ್ದೇ ಆದ ಒಂದು ಸ್ಕಿನ್ ಪೋರ್ಷನ್ ತೆಗೆದು ಅಲ್ಲಿ ಹಾಕ್ಬೇಕು. ಸರಿ, ಅದಕ್ಕೆ ಒಂದು ಮಂಕಿನೋ ಯಾವ್ದನ್ನು ತಗೊಳ್ಳಿ, ಒಂದು ಆನಿಮಲ್ ಆದ್ರೆ ವಾಟ್ ಎವರ್, ಅದಕ್ಕೆ ಒಂದು ಚಿಕ್ಕ ಗಾಯ ಆಯ್ತು, ಅಲ್ಲಿ ಪ್ಯಾಚ್ ಹಾಕಬೇಕು, ಅದದ್ದೇ ಇನ್ನೊಂದು ಸ್ಕಿನ್ ತೆಗಿಬೇಕು, ಇನ್ನೊಂದು ಪಾರ್ಟ್ ಸ್ಕಿನ್ ತೆಗೆದು ಈ ಗಾಯಕ್ಕೆ ಹಾಕು, ಹಾಕಿದಾಗ ಎಲ್ಲಿಂದ ಸ್ಕಿನ್ ತೆಗೆದಿವೋ ಅಲ್ಲಿ ಒಂದು ಗಾಯ ಆಯ್ತು, ಓ ಅದನ್ನು ಗಾಯ ಮುಚ್ಚಲಕ್ಕೆ, ಅಲ್ಲಿ ಮುಚ್ಚಲಕ್ಕೆ ಇನ್ನೊಂದು ಪಾರ್ಟ್ ಸ್ಕಿನ್ ತೆಗೆದು ಆ ಗಾಯಕ್ಕೆ ಹಾಕು, ಅದನ್ನು ಮುಚ್ಚುವುದಕ್ಕೆ ಇನ್ನೊಂದು ಪಾರ್ಟ್ ಆಫ್ ದ ಬಾಡಿಯಿಂದ ಟೇಕ್ ಗ್ರಾಫ್ಟ್ ಆಫ್ ದ ಸ್ಕಿನ್ ಅಂಡ್ ಕವರ್ ದಟ್. ಹೀಗೆ ಮಾಡ್ತಾ ಹೋದ್ರೆ ನಿಮ್ಗೆ ಮತ್ತು ಅದೇ ತಂತುವಿನಿಂದ ಸ್ಕಿನ್ ತೆಗೆದಿರಾದ್ದರಿಂದ ಇನ್ನೊಂದು ಗಾಯ ಆಗೇ ಆಗುತ್ತೆ. ಇದು ಇನ್ಫೈನೈಟ್ ರಿಗ್ರೆಸ್, ಅಂದ್ರೆ ಎಟರ್ನಲಿ ಯು ವಿಲ್ ಬಿ ಗೋಯಿಂಗ್ ಇಲ್ ಪುಲಿಂಗ್ ದ ಸ್ಕಿನ್ ಅಂಡ್ ಪುಟಿಂಗ್ ಇಟ್ ದೇ, ಪುಲಿಂಗ್ ಎ ಸ್ಕಿನ್, ಪುಟಿಂಗ್ ಎ ಪ್ಯಾಚ್, ಪುಲಿಂಗ್ ಎ ಸ್ಕಿನ್, ಪುಟಿಂಗ್ ಎ ಪ್ಯಾಚ್, ಯು ವಿಲ್ ನೆವರ್ ಎಂಡ್ ಅಪ್ ವಿತ್ ದಟ್, ಅದು ಹೋಗ್ತಾನೇ ಇರುತ್ತೆ, ಎಟರ್ನಲಿ ಇಟ್ ವಿಲ್ ಗೋ ಆನ್, ಬಿಕಾಸ್ ಎವ್ರಿ ಟೈಮ್ ಯು ಪುಲ್ ಎ ಸ್ಕಿನ್ ಫ್ರಮ್ ಎ ನ್ಯೂ ಪ್ಲೇಸ್ ಅಲ್ಲಿ ಗಾಯ ಆಗುತ್ತೆ, ಇದು ಕವರ್ ಮಾಡ್ತೀರಾ ಅಲ್ಲಿ ಒಂದು ಹೊಸ ಗಾಯ ಆಗುತ್ತೆ, ಅಲ್ಲಿ ಕವರ್ ಮಾಡ್ಲಿಕ್ಕೆ ಇನ್ನೊಂದು ಕಡೆ ಸ್ಕಿನ್ ಫೀಲ್ ಮಾಡ್ತೀರಾ. ಸೊ ಹೀಗೆ ಹೋಗ್ತಾ ಇರುತ್ತೆ. ಇದು ಒಂದು ಎಕ್ಸಾಂಪಲ್ ಆಫ್ ಅನ್ ಇನ್ಫೈನೈಟ್ ರಿಗ್ರೆಸ್, ಇದನ್ನು ಅನವಸ್ಥ ಅಂತ ಕರೀತಾರೆ. ಹಾಗೆ ಒಂದು ಆಳ ಇದೆ, ಒಂದು ಪಿಟ್, ಅಲ್ಲಿ ಪಿಟ್ ಡಿಗ್ ಮಾಡಿದ್ದಾರೆ, ಮಾಡಿದಾಗ ಮಣ್ಣು ಬಂತು, ಆ ಮಣ್ಣು ಬಂತು, ಆ ಮಣ್ಣು ತೆಗೆದು ಹೊರಗೆ ಹಾಕ್ತಾರೆ. ಸೊ ಹೊರಗೆ ಹಾಕುವುದಕ್ಕೆ ಇನ್ನೊಂದು ಪಿಟ್ ಬೇಕು, ಆ ಮಣ್ಣು ಮೇಲೆ ಹಾಕ್ಲಿಕ್ಕೆಲ್ಲ ಅದಕ್ಕೊಂದು ಪಿಟ್ ಬೇಕು, ಸರಿ ಇನ್ನೊಂದು ಪಿಟ್ ಡಿಗ್ ಮಾಡಿ ಈ ಮಣ್ಣು ಹಾಕ್ಲಿಕ್ಕೆ, ಅವಾಗ ಅದು ಮಣ್ಣು ಹಾಕ್ಲಿಕ್ಕೆ ಇನ್ನೊಂದು ಪಿಟ್ ಬೇಕು, ಅದು ತೆಗಿಲಕ್ಕೆ ಇನ್ನೊಂದು ಪಿಟ್ ಮಾಡು, ಆ ಮಣ್ಣು ಹಾಕ್ಲಿಕ್ಕೆ ಬೇಕಂತೆ. ಹೀಗೆ ಯು ವಿಲ್ ಬಿ ಎಂಡಿಂಗ್ ಅಪ್ ಡಿಗಿಂಗ್ ಸೆವರಲ್ ಪಿಟ್ಸ್ ಬಟ್ ಯು ವಿಲ್ ನೆವರ್ ಗೆಟ್ ಔಟ್ ಆಫ್ ದಟ್ ಸಿಚುಯೇಷನ್. ಅದು ಇನ್ನೊಂದು ಎಕ್ಸಾಂಪಲ್ ಆಫ್ ಅನ್ ಇನ್ಫೈನೈಟ್ ರಿಕ್ವೆಸ್ಟ್, ಅನವಸ್ಥಾ ದೋಷ. ಸೊ ಹೀಗೆ ಅನವಸ್ಥಾ ದೋಷ ಅನ್ನುವುದು ಇನ್ಫೈನೈಟ್ ರಿಕ್ವೆಸ್ಟ್ ಅನ್ನುವುದಕ್ಕೆ ಯು ಕ್ಯಾನ್ ಥಿಂಕ್ ಆಫ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಆತ್ಮಾಶ್ರಯಕ್ಕೂ ಆಮೇಲೆ ಅನ್ಯೋನ್ಯಾಶ್ರಯಕ್ಕೂ ಚಕ್ರಕಾಶ್ರಯಕ್ಕೂ ಅದಕ್ಕೆ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ ಉಪಾಧಿ ಖಂಡನದಿಂದ. ದಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ಸ್ ಅಲ್ಲಿ. ಅದು ನಮಗೆ ಒಳ್ಳೆ ಜೀವ ಪರಮಾತ್ಮಗಳ ಐಕ್ಯವನ್ನು ತರುವಂತಹದೊಂದು ಉಪಾಧಿ ಇದೆ, ಅದು ಒಂದು ಅಜ್ಞಾನದ ಮೂಲಕವಾಗಿ ಬರುತ್ತೆ ಅಂತ ಹೇಳಿದಾಗ ಆ ಉಪಾಧಿಯೇ ಅಜ್ಞಾನ ಅಂತ ಹೇಳಿದರೆ ಬೋತ್ ಆರ್ ಐಡೆಂಟಿಕಲ್. ಎಕ್ಸ್ ಒನ್ ಎಕ್ಸ್ ಟು ಹೇಳಿದಂತೆ ಉಪಾಧಿಯಿಂದ ಅಜ್ಞಾನ ಬಂತ, ಅಜ್ಞಾನ ಎರಡು ಒಂದೇ, ಅಜ್ಞಾನ ಉಪಾಧಿಗಳು ಒಂದೇ ಅಂತ ಹೇಳಿದರೆ ಆತ್ಮಾಶ್ರಯ ದೋಷ ಆಗುತ್ತೆ. ಇಲ್ಲ ಇಲ್ಲದೆ ಅದು ಬೇರೆ, ಉಪಾಧಿಯಿಂದ ಅಜ್ಞಾನ ಬಂತು, ಅಜ್ಞಾನದಿಂದ ಉಪಾಧಿ ಬಂತು ಅಂತ ಹೇಳಿದರೆ ಅಜ್ಞಾನ ಬೇರೆ ಉಪಾಧಿ ಬೇರೆ, ಒಂದರಿಂದ ಒಂದು ಬಂತು. ಯಾವುದರಿಂದ ಯಾವ್ದು ಬಂತು? ಎರಡು, ಉಪಾಧಿಯಿಂದ ಅಜ್ಞಾನ ಬಂತು, ಅಜ್ಞಾನದಿಂದ ಉಪಾಧಿ ಬಂತು. ಆವಾಗ ಅದು ಮ್ಯೂಚುವಲ್ ರಿಲಯನ್ಸ್ ಅಂತಾಗುತ್ತೆ, ಅನ್ಯೋನ್ಯಾಶ್ರಯ ದೋಷ. ಹಾಗಲ್ಲದೆ ಈ ಇದು ಉಪಾಧಿ, ಉಪಾಧಿ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಆ ಅಜ್ಞಾನ ಉಪಾಧಿಗಳಿಗೆ ಮೂಲಭೂತವಾದಂತಹ ಒಂದು ವಸ್ತು ಅಂದ್ರೆ ಜೀವಾತ್ಮ ಪರಮಾತ್ಮಗಳಲ್ಲಿ ಈ ಅಜ್ಞಾನ ಉಪಾಧಿಗಳಿಗೆ ಆಶ್ರಯಭೂತವಾದಂತಹ ಇನ್ನೊಂದು ವಸ್ತು ಇದೆ. ಆ ವಸ್ತು ಯಾವುದೇ ಮಾಯಾ ಅಂತ ಯಾವುದನ್ನ ಒಂದಿಟ್ಕೊಂಡ್ರೆ ಆ ವಸ್ತು ಈ ಎರಡಕ್ಕೆ ಅನ್ಯೋನ್ಯಾಶ್ರಯ ಬರ್ತಾ ಇದೆ. ಸೊ ದೇ ಕ್ರಿಯೇಟ್ ಅ ಕನ್ಸೀವ್ ಅ ಕಮ್ ಅಪ್ ವಿತ್ ಎ ಟೋಟಲಿ ಎ ಡಿಫ್ರೆಂಟ್ ಆಬ್ಜೆಕ್ಟ್. ಇದರ ಮೂಲಕವಾಗಿ ನಮಗೆ ಈ ಅನ್ಯೋನ್ಯಾಶ್ರಯ ದೋಷ ಹೋಗುತ್ತೆ ಅಂತ ತಕೊಂಡು ಬಂದ್ರು ಸಮ್ ಎಕ್ಸ್ ಅನ್ನೋ ಐಟಮ್. ಆ ಎಕ್ಸ್ ಅನ್ನು ತಕೊಂಡು ಬಂದಾಗ ಉಪಾಧಿ ಎಕ್ಸ್ ಇಂದ ಬಂತು, ಎಕ್ಸ್ ಅನ್ನೋದು ಅಜ್ಞಾನದಿಂದ ಬಂತು, ಅಜ್ಞಾನ ಉಪಾಧಿಯಿಂದ ಬಂತು. ಹೀಗೆ ಹೇಳಿದಾಗ ಎಕ್ಸ್ ಅಜ್ಞಾನ ಉಪಾಧಿ ಅನ್ನುವ ಮೂರುಗಳಿಂದ ಕೂಡ ನಮಗೆ ಚಕ್ರಕಾಪತಿ ದೋಷವಾಗುತ್ತೆ ಅಂತ ಹೇಳಿ. ಹೀಗೆ ಎಲ್ಲ ದೋಷಗಳನ್ನು ನಾವು ಹೀಗೆ ಬೇರೆ ಬೇರೆ ಉದಾಹರಣೆಗಳಿಂದ ನಾವು ನೋಡಬಹುದು ಅಂತ ಹೇಳಿ ಹೇಳಿದ್ದಾರೆ. ಸೊ ಥಿಂಕ್ ಇನ್ನೆಲ್ಲಾದರೂ ಕ್ಲಾರಿಫಿಕೇಶನ್ ಆರ್ ಸ್ಪೆಷಲ್ ಟ್ರಾನ್ಸ್ಲೇಷನ್ ಬೇಕಂದ್ರೆ ಹೇಳ್ತೀನಿ.
ಸರ್ ಒಂದೇ ಒಂದು ಟೂ ಕ್ವಶನ್ ಸರ್. ಒಂದು ವೈ ದಿಸ್ ಕಾಲ್ ಪರಸ್ಯ ಅನನುಕೂಲಂ, ಪರಸ್ಯ ಅನನುಕೂಲಂ ಇಸ್
ಟರ್ಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಆ ಟರ್ಮ್. ಪರಸ್ಯ ಅನನುಕೂಲತ್ವ ಅಂತ ಹೇಳುವುದು ಪರಸ್ಯ ಅನ್ನೋದು ಆಕ್ಚುಲಿ ಪರರಿಂದ ನಮಗೆ ಅನನುಕೂಲ ಅಂತ ತಕೋಬೇಕು ಆಕ್ಚುಲ್ ಆಗಿ. ದಟ್ ವೇ ಇಟ್ ವಿಲ್ ಬಿಕಮ್ ಮೋರ್ ಮೀನಿಂಗ್ಫುಲ್. ಪರಸ್ಯ ಅನನುಕೂಲತ್ವ ಅಂದ್ರೆ ಅವರು ಮಾಡುವ ಕೆಲಸದಿಂದ ನಮಗೆ ಅನನುಕೂಲ ಆಯ್ತು ಅಂತ ಹೇಳಿ. ಅದು ಆಕ್ಚುಲ್ ಆಗಿ ಇಟ್ ಗಿವ್ಸ್ ಮೀನಿಂಗ್ ಆಸ್ ಇಫ್ ಪರರಿಗೆ ಅನನುಕೂಲ ಅಂತ ಹೇಳಿದಂತಾಗುತ್ತೆ. ಸೊ ಆ ಟರ್ಮ್ ಫಾರ್ಮ್ ಮಾಡಿದ್ದು ಯಾಕಂದ್ರೆ ಯಾಕ ಹಾಗೆ ಮಾಡಿದ್ರೆ ಮಾಡುವುದು ಅವರಾದ್ದರಿಂದ ಪರಸ್ಯ ಅವರಿಂದ ಆ ಅನನುಕೂಲತ್ವ ಅನ್ನೋದು ನಮಗೆ ಒದಗಿ ಬಂತು ಅಂತ ಹೇಳಿ.
ಯಾಕೆ ಒದಗಿ ಬಂತು ಅಂದ್ರೆ ಬಿಕಾಸ್ ಆಫ್ ಅವರ್ ಆಕ್ಷನ್. ಇನ್ನೊಂದು ಸರ್ ಇನ್ನೊಂದು ಒಂದು ಸ್ಮಾಲ್ ಕ್ಲಾರಿಫಿಕೇಶನ್. ವೈ ಇಟ್ ಇಸ್ ಕಾಲ್ ದೃಷ್ಟಹಾನ ಇನ್ಸ್ಟೆಡ್ ಆಫ್ ಸೇಯಿಂಗ್ ಪ್ರತ್ಯಕ್ಷ ಹಾನ ಅಂತ ಹೇಳಬಹುದು. ದೃಷ್ಟಹಾನಾಗೆ ಪ್ರತ್ಯಕ್ಷ ಹಾನಿಗೆ ವಾಟ್ ಇಸ್ ದ ಡಿಫರೆನ್ಸ್?
ಪ್ರತ್ಯಕ್ಷ ದೃಷ್ಟಾನ ಅಂದ್ರೆ ಅಲ್ಲಿ ನಮಗೆ ಅನುಮಿತ ಶ್ರುತ ಅನ್ನುವ ಶಬ್ದಗಳಿದ್ದಂತೆ, ಅದಕ್ಕೆ ಆಗಮ ಅಂತ ಹೇಳಿಲ್ಲ, ಶ್ರುತ ಅಂತ ಹೇಳಿದ್ದಾರೆ. ವರ್ಬಲ್ ಫಾರ್ಮ್ ಆಗಮಿತ ಅಂತ ಹೇಳೋ ಪ್ರಯೋಗ ಇಲ್ಲ, ಪ್ರತ್ಯಕ್ಷಿತ ಅಂತ ಪ್ರಯೋಗ ಇಲ್ಲ ನೋಡ್ರಿ. ಅನುಮಿತ ಅಂತ ಪ್ರಯೋಗ ಇದೆ, ಅನುಮಾನ ಅನುಮಿತ ಇದೆ, ಪ್ರತ್ಯಕ್ಷ ಪ್ರತ್ಯಕ್ಷಿತ ಅಂತ ಇಲ್ಲ, ಇಲ್ಲ ಆಗಮ ಆಗಮಿತ ಅಂತ ಇಲ್ಲ. ಆದ್ದರಿಂದ ಅವುಗಳ ವರ್ಬಲ್ ಫಾರ್ಮ್ ಅದು ಬೇಸಿಕಲಿ. ಇಲ್ಲಾಂದ್ರೆ ಪ್ರತ್ಯಕ್ಷಿತ ಅಂತ ಒಂದು ವೇಳೆ ಇದ್ದಿದ್ರೆ, ಶಬ್ದ ಇದ್ದಿದ್ರೆ ಪ್ರತ್ಯಕ್ಷಿತ ಅಂತ ಹೇಳ್ಬಹುದಾಗಿತ್ತು, ಇಲ್ಲ ಆಗಮಿತ ಅಂತ ಹೇಳ್ಬಹುದಾಗಿತ್ತು. ಆ ಶಬ್ದಗಳಿಲ್ಲ, ಆದ್ದರಿಂದ ಅನುಮಿತ ಅಂತ ಹಾಕಿದ್ದಾರಲ್ವಾ, ಹಾನ ಆಯ್ತು ಇವುಗಳಿಗೆ. ಪ್ರತ್ಯಕ್ಷ ಅನುಮಾನಕ್ಕೆ ಬಂದಿದ್ದು ಅನುಮಿತ, ಪ್ರತ್ಯಕ್ಷಕ್ಕೆ ಬಂದಿದ್ದು ದೃಷ್ಟ, ಆಗಮಕ್ಕೆ ಬಂದಿದ್ದು ಸಿಲುಕಿದ್ದು ಶ್ರುತ.
ದೃಷ್ಟ ಅಂದ್ರೆ ಇಟ್ ಕವರ್ಸ್ ಆಲ್ ದ ಫಾರ್ಮ್ಸ್ ಆಫ್ ಪ್ರತ್ಯಕ್ಷ, ಇಟ್ ಡಸಂಟ್ ನೀಡ್ ಟು ಬಿ ವೆರಿ ರೆಸ್ಟ್ರಿಕ್ಟಿವ್ ಇನ್ ವಾಟ್ ವಿ ಸೀ.
ಪ್ರತ್ಯಕ್ಷ ಅನ್ನೋದು ಯಾವಾಗಲೂ ಅದು ನಮ್ಮ ಇಂದ್ರಿಯಗಳಿಗೆ ಸಿಕ್ಕಿದ್ದು ಅಂತ ಹೇಳಿ. ಅದು ಯಾವ ಇಂದ್ರಿಯವಾದ್ರೂ ಆಗಬಹುದು, ಕಣ್ಣಾಗಬಹುದು, ಮೂಗಾಗಬಹುದು, ಕಿವಿ ಆಗಬಹುದು, ಯಾವ್ದಾದ್ರೂ ಆಗಬಹುದು. ಅದು ಉಪಲಕ್ಷಣತೆಯ ದೃಷ್ಟ ಆಯ್ತಷ್ಟೇ. ಪ್ರತ್ಯಕ್ಷ ದೃಷ್ಟ ಅಂದ್ರೆ ಪ್ರತ್ಯಕ್ಷ ದೃಷ್ಟ ಅಂತ ಹೇಳಿದಾಗ ಪ್ರತ್ಯಕ್ಷ ದೃಷ್ಟ ಆಗುವುದು, ಪ್ರತ್ಯಕ್ಷ ಶ್ರವಣಕ್ಕೆ ಗೋಚರವಾಗುವುದು ಯಾವ್ದಾದ್ರೂ ಆಗಬಹುದು. ಅದು ಉಪಲಕ್ಷಣತೆಯ ತಗೋಬೇಕಷ್ಟೇ.
Thank you for taking time, sir.
No problem. ಇದು ಯಾಕಂದ್ರೆ ಇವುಗಳಿಗೆ ಕನ್ನಡ ಪದಗಳು ಎಕ್ಸಾಕ್ಟ್ ಆಗಿ ಸಿಗೋದು ಕಷ್ಟ, ಅದಕ್ಕೆ ಸ್ವಲ್ಪ ಇಂಗ್ಲಿಷ್ ಅದು ಹಾಕಿದ್ರೆ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಅದಕ್ಕೆ ಐ ಯೂಸ್ ಸಮ್ ಇಂಗ್ಲಿಷ್ ವರ್ಡ್ಸ್.
ಆಕ್ಚುಲಿ ನೀವು ಹೇಳಿದ ಆತ್ಮಾಶ್ರಯಕ್ಕೆ ಸಮಥಿಂಗ್ ಪ್ರಿಸೀಡಿಂಗ್ ಇಟ್ ಸೆಲ್ಫ್ ಅಂಡ್ ಸಮಥಿಂಗ್ ಸಕ್ಸೀಡಿಂಗ್ ಇಟ್ ಸೆಲ್ಫ್ ಈಸ್ ಎ ಲಾಜಿಕಲ್ ಫ್ಯಾಲಸಿ. ಐ ವಾಸ್ ಏಬಲ್ ಟು ಎಕ್ಸ್ಪ್ಲೇನ್ ಕೋರಿಲೇಟ್ ವೆರಿ ಫಾಸ್ಟ್.
ಹೌದು. ಓಕೆ, ಸೊ ನಾಳೆ ಅದೇ ವಿಲ್ ಬಿ ಮಿಸ್ಸಿಂಗ್ ಶೇಷು ಪ್ರಕಾಶ್ ನಾಳೆ. ಸೊ ಶೇಷು ಪ್ರಕಾಶ್ ಅವರೇ, ಹ್ಯಾಪಿ ಜರ್ನಿ. ಸೊ ಸುಗಮವಾಗಿ ಹೋಗಿ ಬನ್ನಿ, ಆಲ್ ದ ಬೆಸ್ಟ್. ಸೊ ಎಲ್ಲ ಚೆನ್ನಾಗಾಗ್ಲಿ. ಸೊ
ಹ್ಯಾಪಿ ಜರ್ನಿ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಐ ವಿಲ್ ಬಿ ಮಿಸ್ಸಿಂಗ್ ಆಲ್ ಆಫ್ ಯು. ಐ ವಿಲ್ ಬಿ ಮಿಸ್ಸಿಂಗ್ ದ ಕ್ಲಾಸ್, ಬಟ್ ಐ ವಿಲ್ ಟ್ರೈ ಟು ಗೋ ಥ್ರೂ ದ ರೆಕಾರ್ಡಿಂಗ್.
ಅದೇ ರಿಕಾರ್ಡಿಂಗ್ ಯಾವಾಗ ನಿಮ್ಗೆ ಟೈಮ್ ಸಿಕ್ಕಿದಾಗ ಕೇಳಬಹುದು ನೀವು. ಸೊ ಐ ಥಿಂಕ್ ನಾಟ್ ಮೆನಿ ಕ್ಲಾಸಸ್ ವಿಲ್ ಗೋ ಆನ್ ಎನಿವೇ. ಸೊ ನಾನು 20th ಹೋಗ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ 20th ದೇರ್ ಒನ್ ಐ ಮೀನ್ 20th ಎನಿವೇ ಫ್ರೈಡೇ. ಸೊ 19th ಪ್ರಾಬ್ಲಿ ಮೇ ಬಿ ದ ಲಾಸ್ಟ್ ಕ್ಲಾಸ್ ಬಿಫೋರ್ ಐ ಗೋ ಟು ಇಂಡಿಯಾ.
ಅಪ್ರಾಕ್ಸಿಮೇಟ್ಲಿ
ದೀಪಾವಳಿ ಮೇ ಮಿಸ್ ಮೋರ್ ಕ್ಲಾಸಸ್ ಆಲ್ಸೋ ದೀಪಾವಳಿ ಆದ ಟೈಮ್ ನಲ್ಲಿ ಐ ಡೋಂಟ್ ನೋ ಜನಗಳಿಗೆ ಹಾಗಾಗುತ್ತೋ, ನೋಡೋಣ. ವಿಲ್ ಸಿ ಹೌ ಇಟ್ ಗೋಸ್. ಸೊ ಕೃಷ್ಣ ಬಂದಿದ್ದಾರಾ? ಓಕೆ, ಐ ತಿಂಕ್ ಸರಿ. ಆದ್ರೆ ಇವತ್ತು ಇಲ್ಲಿಗೆ ನಿಲ್ಲಿಸೋಣ, ಮತ್ತು ನಾಳೆ ನೋಡೋಣ.
ಹರೇ ಶ್ರೀನಿವಾಸ್. ಹರೇ ಶ್ರೀನಿವಾಸ್. ಕೃಷ್ಣಾರ್ಥ.